அப்பிரமம் மங்கரயிதம் அதிடம் விமலம் சதா ஆனந்த தீர்த்தமத்லம் பதே தாபத்ரயாபகம் மித்யா சித்தாந்த துத்வாந்த வித்வம்சன விசக்ஷணா ஜெயதீர்த்தாகத நிர்பாசதாம் நோஹ்ருதம்பரே அர்த்திகல்பித கல்போயம் பிரத்யர்த்தி கதகேசரி வியாச தீர்த்த குருர் பூயாத் அஸ்மதிஷ்டாத் சித்தயே தபோ வித்யா விரக்தியாதி சத்குணோகா கரானஹம் வாதிராஜ குருன் வந்தே ஹைக்ரீக பதாஷ்ரயான் பூஜ்ய ராகவேந்திராய சத்யதர்மநதாய ச பததாங்க புருஷாய நமதாம் காமதேனவே துர்வாதித்வாந்த்ரவையே வைஷ்ணவேந்தீவரேந்தவே ஸ்ரீ ராகவேந்திரபுரவே நமோத்யந்ததயாளவே ஆபாதமௌலி பர்யந்தம் குருநாமாக்திம் ஸ்மரேத் தேன விக்னாஹ ப்ரணஷ்யந்தி சித்யந்த மனோரதாஹ ஹரிஹி ஓம் ஸ்ரீ குருப்யோ நமஹ. ನಾವು ಭಗವದ್ಗೀತೆಯಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ 18ನೇ ಶ್ಲೋಕವನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಭಾಷ್ಯ ತಾತ್ಪರ್ಯಗಳನ್ನು ನೋಡ್ತಾ ಇದ್ದೀವಿ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಃ ಶರೀರಿಣ ಅನಾಶಿನೋಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದಂತಹ ಈ ಮಾತುಗಳನ್ನು ನೋಡಿದ್ವಿ. ಇಲ್ಲಿ ಏನಂದ್ರೆ ನಾವು ಅಂತವಂತ ಜಸ್ಟ್ ಒಂದು ರೀಕ್ಯಾಪ್ ಮಾಡಲಿಕ್ಕೆ, ಅಂತವಂತ ಇಮೇ ದೇಹಾ ನಿತ್ಯಸ್ಯೋಕ್ತ ಶರೀರಿಣ ಅನಾಶಿನ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಹೇಳಿದಾಗ ಇಲ್ಲಿ ದೇಹ ನಾಶವಾಗತ್ತೆ ಅಂತ ಗೊತ್ತು ಎಲ್ಲರಿಗೂ. ದೇಹಗಳೆಲ್ಲ ನಾಶವಾಗೋದು ಗೊತ್ತಾಗುತ್ತೆ. ನಿತ್ಯವಾದ ಜೀವ ಇದ್ದಾನೆ. ಈ ವಿಧವಾಗಿ ನಿತ್ಯವಾದ ಜೀವ ಇರುವಂತಹ ಈ ದೇಹಗಳು ನಾಶವಾದರೆ ಅದರಿಂದ ಜೀವನಿಗೆ ದುಃಖ ಉಂಟಾಗತ್ತೆ. ದೇಹ ಹಾನಿಯ ಒಂದು ದುಃಖ ಉಂಟಾಗತ್ತೆ. ಅಂತಹ ದುಃಖ ಬರಬಾರದಂದ್ರೆ ಆ ಪರಮಾತ್ಮನ ಅನುಗ್ರಹ ಪಡಿಬೇಕು. ಆ ಪರಮಾತ್ಮನ ಅನುಗ್ರಹದಿಂದ ಮೋಕ್ಷವನ್ನು ಪಡೆದರೆ ಈ ದೇಹ ಹಾನಿ ಮುಂತಾದ ದುಃಖಗಳು ಬರೋದಿಲ್ಲ. ಆ ಮೋಕ್ಷ ಪಡಬೇಕಂದ್ರೆ, ಪರಮಾತ್ಮನ ಅನುಗ್ರಹ ಆಗಬೇಕಂದರೆ ಪರಮಾತ್ಮನ ಪೂಜಾರೂಪಕವಾಗಿ ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಇಲ್ಲಿ ಕೂಡ ಪರಮಾತ್ಮನ ಪೂಜಾರೂಪಕವಾಗಿ ಅರ್ಜುನನಿಗೆ ಯುದ್ಧ ಮಾಡುವಂತೆ ಶ್ರೀಕೃಷ್ಣ ಪರಮಾತ್ಮ ಬೋಧನೆ ಮಾಡ್ತಾ ಇದ್ದಾನೆ ಅಂತ ನೋಡಿ. ಅದೇ ಈ ಶ್ಲೋಕದಲ್ಲಿ ಪೂಜೆ ಅಂತ ಆಗಲಿ, ಪೂಜಾರೂಪಕವಾಗಿ ಮಾಡುವಾಗಲಿ ಇತ್ಯಾದಿ ಶಬ್ದಗಳೇ ಇಲ್ಲ. ಈ ಶಬ್ದಗಳೇ ಇಲ್ಲದೆ ಇರುವಾಗ ಪೂಜಾರೂಪಕವಾಗಿ ಯುದ್ಧ ಮಾಡುವಂತ ಹೇಗೆ ನಾವು ಆ ಭಾವವನ್ನು ಹೇಗೆ ತಗೊಂಡು ಬರಲಿಕ್ಕಾಗತ್ತೆ ಅಂಥೇಳಿ ನಮಗೆ ಒಂದು ಆಕ್ಷೇಪ. ಅದಕ್ಕೆ ಸಮಾಧಾನವಾಗೇನೆಂದರೆ ಇಲ್ಲಿ ಒಂದು ಹೇಳಿದ್ದಾರೆ, ಅನಾಶಿನಃ ಅಪ್ರಮೇಯಸ್ಯ ತಸ್ಮಾತ್ ತಸ್ಮಾತ್ ಆ ಕಾರಣದಿಂದ. ಆ ಕಾರಣದಿಂದ ಯಾವ ಕಾರಣದಿಂದ? ಅನಾಶಿಯು ಅಪ್ರಮೇಯನಾದಂತಹ ಪರಮಾತ್ಮ ಇರುವ ಕಾರಣದಿಂದ. ಆ ಪರಮಾತ್ಮ ಇರುವ ಕಾರಣದಿಂದ ಅಂದ್ರೆ ಏನು ಅಂತ ಹೇಳಿದರೆ, ಅಂತಹ ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕಾಗಿದೆ. ಇದಕ್ಕೋಸ್ಕರ ನಮಗೆ ಅಂತವಂತವಾದಂತಹ ಅಂದ್ರೆ ನಶ್ವರವಾದಂತಹ ನಾಶ ಸ್ವಭಾವ ಇರುವಂತಹ ಈ ದೇಹಗಳು, ಇಮೇ ದೇಹ, ಈ ದೇಹ ಅಂದ್ರೆ ಈ ಭೌತಿಕ ದೇಹ ನಾಶವಾಗತ್ತೆ. ಅಂದ್ರೆ ಈ ಭೌತಿಕ ದೇಹವನ್ನು ಬಿಟ್ಟು ಅದಕ್ಕಿಂತ ಭಿನ್ನವಾಗಿರುವಂತಹ ಸ್ವರೂಪ ದೇಹ ನಾಶವಾಗುವುದಿಲ್ಲ. ಈ ಭೌತಿಕ ದೇಹ ನಾಶ ಒಂದು ಆದಾಗ ನಮಗೆ ದುಃಖ ಉಂಟಾಗುತ್ತೆ. ಅದಕ್ಕೆ ಆ ದುಃಖದಿಂದ ನಾವು ವಿಮುಕ್ತಿ ಪಡಬೇಕಂದ್ರೆ ಅನಾಶಿ ಅಪ್ರಮೇಯ ಆದಂತಹ ಆ ಪರಮಾತ್ಮನಿಗಾಗಿ ಯುದ್ಧ ಮಾಡು, ತಸ್ಮಾತ್ ಆ ಕಾರಣದಿಂದ ಯುದ್ಧ ಮಾಡು ಅಂತ ಹೇಳಿದ್ದಾನಕ್ಕೋಸ್ಕರ ಇಲ್ಲಿ ನಮಗೆ ಪೂಜಾರೂಪಕ ಅಂದ್ರೆ ಪರಮಾತ್ಮನನ್ನು ಪ್ರೀತಿಗೊಳಿಸುವುದಕ್ಕಾಗಿ ಯುದ್ಧ ಮಾಡು ಅಂತ ಹೇಳಿದಂತೆ ನಮಗೆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಬೋಧನೆ ಮಾಡಿದ್ದಾನೆ ಅಂತ ಆ ಭಾವವನ್ನು ಇಲ್ಲಿ ನೋಡಿದ್ದೀವಿ. ಸೊ ಇಲ್ಲಿ ಇದು ನೋಡಿದಾಗ ನಮಗೆ ಕೆಲವು ವಿಶೇಷ ಅಂಶಗಳು ಇಲ್ಲಿ ಏನಂದ್ರೆ, ನಿತ್ಯ ಅನಾಶಿ ಅನ್ನುವ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ನಿತ್ಯ ಅಂದ್ರೆ ಯಾವಾಗಲೂ ಇರುವಂತಹದ್ದು, ಅನಾಶಿ ಅಂದ್ರೆ ಯಾವಾಗಲೂ ನಾಶವಿಲ್ಲದೆ ಇರುವಂತಹದ್ದು. ಎರಡು ಶಬ್ದಗಳು ಯಾಕಿರಬೇಕು ಅಂತ ಹೇಳಿದರೆ, ನಿತ್ಯ ಅಂತ ಹೇಳಿದರೆ ಈಗ ಜೀವ ಸ್ವರೂಪದಃ ನಿತ್ಯವಾಗಿದ್ದಾನೆ, ಅದೇ ವಿಧವಾಗಿ ಪರಮಾತ್ಮನೂ ನಿತ್ಯನಾಗಿದ್ದಾನೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ಹೇಳಿದಂಗೆ ಪರಮಾತ್ಮನೂ ನಿತ್ಯನಾಗಿದ್ದಾನೆ. ಆದರೆ ಜೀವನಿಗೆ ಅನಾಶಿತ್ವ ಇದೆ, ಪರಮಾತ್ಮನಿಗೂ ಅನಾಶಿತ್ವ ಇದೆ. ಆದರೆ ಜೀವನಿಗಿರುವ ಅನಾಶಿತ್ವ ನಾಶರಹಿತತ್ವ ಅಂದ್ರೆ ನಾನ್ ಡಿಸ್ಟ್ರಕ್ಟಬಿಲಿಟಿ ಏನು ಅಂದ್ರೆ ಕೇವಲ ಸ್ವರೂಪ ನಾಶ ಮಾತ್ರ ಇಲ್ಲ ಜೀವನಿಗೆ, ಆದರೆ ಪರಮಾತ್ಮನಿಗೆ ನಾಲ್ಕು ವಿಧವಾದ ನಾಶಗಳು ಇಲ್ಲ. ಅದಕ್ಕೆ ಇಲ್ಲಿ ನಿತ್ಯ ಎಂಬೋ ಶಬ್ದದಲ್ಲಿ ಎಲ್ಲ ವಿಧವಾದ ನಾಶಗಳು ಇಲ್ಲ ಅನ್ನುವ ಅರ್ಥ ಬರುವುದಿಲ್ಲ. ನಿತ್ಯನಾದ ಜೀವನಿಗೂ ಕೂಡ ದೇಹನಾಶ ಇದೆ, ಆದರೆ ಪರಮಾತ್ಮ ಆ ದೇಹನಾಶಗಳು ಕೂಡ ಇಲ್ಲದೆ ಇರುವವನು ಅಂತ ಹೇಳುವುದಕ್ಕಾಗಿ ಅನಾಶಿನಃ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಅನಾಶಿನಃ ಅನ್ನುವ ಶಬ್ದ ನಿತ್ಯ ಅನ್ನುವ ಶಬ್ದದಲ್ಲಿ ಇಲ್ಲದೇ ಇರುವ ಕೆಲವು ಭಾವಗಳನ್ನು ನಮಗೆ ಹೇಳುತ್ತೆ. ಅದು ಒಂದು, ಅದಕ್ಕೆ ನಿತ್ಯ ಅನಾಶಿನಃ ಅನ್ನುವ ಶಬ್ದ ಅದು ಪುನರುಕ್ತಿ ದೋಷ ಅಲ್ಲ, ಇಟ್ಸ್ ನಾಟ್ ಎ ರಿಪಿಟೇಷನ್, ಬಟ್ ಇಟ್ ಈಸ್ ಮೆಂಟ್ ಟು ಕನ್ವೇ ಎ ಡಿಫ್ರೆಂಟ್ ಟೈಪ್ ಆಫ್ ಮೀನಿಂಗ್. ಅಷ್ಟೇ ಅಲ್ಲದೆ ಇಲ್ಲಿ ಏನಂದ್ರೆ ಶರೀರಿನಃ ಅನ್ನೋ ಶಬ್ದ ಪ್ರಯೋಗ, ಶರೀರಿನಃ ಅಂದ್ರೆ ಶರೀರ ಧಾರಣೆ ಮಾಡುವಂತಹ ಈ ಜೀವರ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ಆ ಜೀವರ ವಿಷಯದಲ್ಲಿ ನಿತ್ಯ, ಅನಾಶಿ, ಅಪ್ರಮೇಯ ಅನ್ನೋ ಶಬ್ದಗಳು ಜೀವನಿಗೆ ಅಪ್ಲೈ ಆಗುತ್ತೆ, ಪರಮಾತ್ಮನಿಗೆ ಅಪ್ಲೈ ಆಗುತ್ತೆ. ಹೇಗೆ ಜೀವನಿಗೆ ಅಪ್ಲೈ ಆಗುತ್ತೆ ಅಂದ್ರೆ, ಜೀವ ನಿತ್ಯನಾಗಿದ್ದಾನೆ ಸ್ವರೂಪತಃ ಒಂದು, ಜೀವ ಅನಾಶಿನಃ ಅಂದ್ರೆ ನಾಶರಹಿತನಾಗಿದ್ದಾನೆ, ನಾಶರಹಿತನಾಗಿದ್ದಾನೆ ಅಂದರೆ ಅವನಿಗೆ ಸ್ವರೂಪ ನಾಶವಿಲ್ಲ ಅನ್ನೋದು ಹೇಳುತ್ತೆ. ಅಪ್ರಮೇಯ ಅಂದ್ರೆ ಅಪ್ರಮೇಯನಾದಂತಹ, ಪ್ರಮಾರಹಿತನಾದಂತಹ ಆ ಪರಮಾತ್ಮನ ಪ್ರತಿಬಿಂಬನಾಗಿದ್ದಾನೆ, ಕೋಸ್ಕರ ಅವನು ಅಪ್ರಮೇಯ ಅಂತೇಳಿ. ಅಂದ್ರೆ ಇವರು ಬಹಳ ಸಂಕೋಚಾರ್ಥದಲ್ಲಿ ಜೀವನಿಗೆ ಅಪ್ಲೈ ಆಗುತ್ತೆ, ಆದರೆ ವಿಶೇಷಾರ್ಥದಲ್ಲಿ ಪೂರ್ಣವಾಗಿ ಪರಮಾತ್ಮನಿಗೆ ಆಗುತ್ತೆ. ಹೇಗೆ ಅಂದ್ರೆ, ಪರಮಾತ್ಮ ನಿತ್ಯ ಅಂದ್ರೆ ನಿತ್ಯೋ ನಿತ್ಯಾನಾಮ್ ಅಂತೇಳಿ ಅವನು ಪೂರ್ಣ ನಿತ್ಯನಾಗಿದ್ದಾನೆ, ಎಲ್ಲ ವಿಧವಾಗಿಯೂ ನಿತ್ಯನಾಗಿದ್ದಾನೆ ಒಂದು. ಇನ್ನೊಂದು ಅನಾಶಿನಃ ಅಂದ್ರೆ ಅವನಿಗೆ ನಾಲ್ಕು ವಿಧವಾದ ನಾಶಗಳು ಇಲ್ಲ. ನಾಲ್ಕು ವಿಧವಾದ ನಾಶಗಳೇನು? ಒಂದು ಸ್ವರೂಪ ನಿತ್ಯತ್ವ ಅಂತ, ಸ್ವರೂಪವಾದ ನಿತ್ಯತ್ವ ಇರುವಂತಹದ್ದು ಒಂದು, ಅದು ಆ ನಿತ್ಯತ್ವ ಇಲ್ಲದೆ ಇರುವುದು ಒಂದು ವಿಧವಾದ ನಾಶ. ಸೊ ಅನಾಶಿನಃ ಅಂದ್ರೆ ನಾಲ್ಕು ವಿಧವಾದ ನಾಶಗಳು ಏನು? ಸ್ವರೂಪ ನಾಶ ಒಂದು, ಅದು ಇಲ್ಲದೆ ಇರುವನು ಪರಮಾತ್ಮ. ಎರಡನೇದು ದುಃಖ ಪ್ರಾಪ್ತಿ, ದುಃಖ ಪ್ರಾಪ್ತಿಯು ಪರಮಾತ್ಮನಿಗೆ ಇಲ್ಲ. ಸೊ ಇದು ಈ ವಿಧವಾದ ನಾಶಗಳು ಇಲ್ಲ. ದೇಹ ಹಾನಿ ಅಂದ್ರೆ ಪರಮಾತ್ಮನಿಗೆ ಒಂದು ದೇಹ ಧಾರಣೆ ಮಾಡಿ ಆಮೇಲೆ ದೇಹವನ್ನು ಕಳಿಸಿಕೊಳ್ಳುವುದು ಅನ್ನುವುದು ಇಲ್ಲ ಪರಮಾತ್ಮನಿಗೆ. ಸೊ ಆ ವಿಧವಾಗಿ ದೇಹಾನಿಯೂ ಇಲ್ಲ ಅವನಿಗೆ. ಅಪೂರ್ಣತ ಅಂದ್ರೆ ಇನ್ಕಂಪ್ಲೀಟ್ನೆಸ್, ಆ ನಾಶವೂ ಇಲ್ಲ. ಈ ವಿಧವಾಗಿ ಅನಾಶಿನಃ ಅಂದ್ರೆ ನಾಲ್ಕು ವಿಧವಾದ ನಾಶಗಳು ಇಲ್ಲದೆ ಇರುವ ಪರಮಾತ್ಮ ಇದ್ದಾನೆ. ಅವನು ಅಪ್ರಮೇಯನಾಗಿದ್ದಾನೆ. ಅಪ್ರಮೇಯ ಅಂದ್ರೆ ಯಾವ ಪರಿಮಿತಿಗೆ ಒಳಗಾಗದೇ ಇದ್ದಾನೆ, ಎಲ್ಲದಕ್ಕೂ ಮೀರಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ ಪರಮಾತ್ಮ ಅನ್ನೋದು. ಇದು ಪೂರ್ಣವಾಗಿ ಪರಮಾತ್ಮನಿಗೆ ಅಪ್ಲೈ ಆಗುತ್ತೆ. ಆ ಕಾರಣದಿಂದ ಸಂಕುಚಿತವಾಗಿ ಈ ಶಬ್ದಗಳು ಅಪ್ಲೈ ಆಗುವಂತಹ ಈ ಜೀವ, ಪೂರ್ಣವಾಗಿ ಈ ಶಬ್ದಗಳು ಅಪ್ಲೈ ಆಗುವಂತಹ ಪರಮಾತ್ಮನಿಗೆ ಪೂಜಾರೂಪಕವಾಗಿ ಯುದ್ಧ ಮಾಡಬೇಕು ಅಂತ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಇಲ್ಲಿ ನಮಗೆ ಇನ್ನೇನಾಗುತ್ತೆ ಅಂದ್ರೆ, ದೇಹ ಅನಿತ್ಯ ಆದರೂ ಆತ್ಮನಿತ್ಯ ಅಂತ ಹೇಳಿ ಆಯಿತು. ಅದಕ್ಕೆ ನಾವು ಭಾಷೆಗಳನ್ನ ನೋಡಿದ್ದೀವಿ, ಬಹುತ ದೇಹಸ್ಯಾಪಿ ಕಸ್ಯಚಿತ್ ನಿತ್ಯತ್ವಂ ಇತಿ ನೈತ್ಯಾಹ ಅಂತವಂತಹ ಅಂತೇಳಿ. ಯಾವಾಗ ಕೆಲವು ಜೀವರಿಗೆ ಏನಾದರೂ ಬೈ ಸಮ್ ಚಾನ್ಸ್ ನಿತ್ಯವಾದ ದೇಹ ಬರುವ ಅವಕಾಶವಿದೆಯಾ ಅಂತ ಹೇಳಿದರೆ ಇಲ್ಲವೇ ಇಲ್ಲ. ಪ್ರತಿಯೊಂದು ಜೀವ ಯಾರ್ಯಾರು ದೇಹಧಾರಣೆ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ದೇಹಾನೆ ಹಾಗೇ ಆಗುತ್ತೆ. ಸೊ ದೇಹ ಬಂದರೆ ದೇಹದ ಹಾನಿಯೂ ಇದೆ, ದೇಹ ಧಾರಣೆ ಇದ್ರೆ, ದೇಹ ಸಿಕ್ಕಿದರೆ ಆ ದೇಹ ನಾಶವಾಗುವುದು ಡೆಫಿನೆಟ್ ಅನ್ನುವ ಅರ್ಥದಿಂದ ಅಂತವಂತ ಅಂದ್ರೆ ಅಂತವಾಗುವ ಸ್ವಭಾವ ಉಳ್ಳದ್ದು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ನಾವು ಆ ಪಾಯಿಂಟ್ ಅನ್ನು ನೋಡಿದ್ದೀವಿ. ಅದಾದ ಮೇಲೆ ಜೀವರಿಗೆ ದೇಹನಾಶಾದಿಗಳಿದೆ ಅಂತೇಳಿ, ಶರೀರನಾಂತು ದೇಹಾನಿ ದೇಹ ಹಾನಿ ಆದಿ ನಾಶ ವಿದ್ಯತೆಯೇವ ಅಂಥೇಳಿ ಆ ತಾತ್ಪರ್ಯದಲ್ಲಿ ಹೇಳಿದ ಆ ಮಾತುಗಳನ್ನು ಕೂಡ ನಾವು ನೋಡಿದ್ದೀವಿ. ಅದಾದ ಮೇಲೆ ಅನಾಶಿನಃ ಅಪ್ರಮೇಯಸ್ಯ ಆಯು ಪರಮಾತ್ಮನ ವಿಶೇಷಣಗಳು ಅನ್ನುವುದು ಕೂಡ ತಾತ್ಪರ್ಯದಲ್ಲಿ ನೋಡಿದ್ದೀವಿ. ಜೀವಪಕ್ಷೆ ನಿತ್ಯಸ್ಯ ಉಕ್ತಃ ಇತಿ ಉಕ್ತತ್ವಾತ್ ಅನಾಶಿನಃ ಇತಿ ಪುನರುಕ್ತಿ ಅವಿನಾಶಿ ಏನ ಸರ್ವಮಿದಂ ತತಂ ಉಕ್ತಸ್ಯೇವ ಅನಾಶಿನಃ ಅಪ್ರಮೇಯಸ್ಯ ಇತಿ ಪ್ರತ್ಯಭಿಜ್ಞಾನಾಚ ಅಂತೇಳಿ ಈ ಅನಾಶಿ ಅಪ್ರಮೇಯ ಅನ್ನೋ ಶಬ್ದಗಳು ಪರಮಾತ್ಮನಿಗೆ ಅಪ್ಲೈ ಆಗುತ್ತೆ ಅನ್ನೋದನ್ನು ನೋಡಿದ್ದೀವಿ. ಅದಾದ ಮೇಲೆ ಮುಕ್ತ ಜೀವರಿಗೆ ಸ್ವರೂಪ ದೇಹವಿದೆ ಅನ್ನುವ ಸಂದರ್ಭವನ್ನು ಅದನ್ನು ನೋಡಿದ್ದೀವಿ. ಏನಂದ್ರೆ ಇಮೇ ದೇಹ ಅಂತವಂತ ಇಮೇ ದೇಹ, ಈ ಶರೀರಗಳು, ಈ ಭೌತಿಕ ಶರೀರಗಳು ನಾಶವಾಗುತ್ತೆ ಹೊರತು ಸ್ವರೂಪ ದೇಹ ನಾಶವಾಗುವುದಿಲ್ಲ ಅನ್ನೋದು ತಿಳಿಸುವುದಕ್ಕಾಗಿ ಇಮೇ ಅಂದ್ರೆ ಈ ದೇಹಗಳು ಅನ್ನುವ ಶಬ್ದ ನಿತ್ಯನಾದ ಜೀವನಿಗೆ ಈ ದೇಹ ಸ್ವರೂಪ ದೇಹ ಭೂತವಾದ ದೇಹ ಇರುತ್ತೆ, ಆದರೆ ಭೌತಿಕ ದೇಹ ನಾಶವಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಅದನ್ನು ನೋಡಿದ್ದೀವಿ. ಅದಾದ ಮೇಲೆ ನವರ್ತತೆ ಯತ್ರ ರಜ, ಇಲ್ಲಿ ಸ್ವರೂಪ ದೇಹ ಜೀವನಿಗೆ ಇದೆ ಅಂದ್ರೆ ಮೋಕ್ಷಕ್ಕೆ ಹೋದಾಗ ಕೂಡ ಈ ಸ್ವರೂಪ ದೇಹ ಇದ್ದೇ ಇರುತ್ತೆ, ಭೌತಿಕ ದೇಹ ನಾಶವಾದರೂ ಸ್ವರೂಪ ದೇಹ ಇರುತ್ತೆ ಅನ್ನುವುದಕ್ಕೆ ಕೆಲವು ಪ್ರಮಾಣಗಳನ್ನು ನೋಡಿದ್ದೀವಿ. ಏನಂದ್ರೆ ನವರ್ತತೆ ಯತ್ರ ರಜ ತಮಃ ತಯೋಹೋ ಸತ್ವಂಚ ಮಿಶ್ರಂಚ ನಚ ಕಾಲವಿಕ್ರಮ ಅಂತೇಳಿ, ಎಲ್ಲಿಯಾದರೆ ಯಾವ ಮೋಕ್ಷದಲ್ಲಿ ಆದರೆ ಎಲ್ಲ ವಿಧವಾದ ಲಕ್ಷಣಗಳಿರುತ್ತೆ ಅಂತಹ ಮೋಕ್ಷದಲ್ಲಿ ಕೂಡ ಜೀವನಿಗೆ ಸ್ವರೂಪ ದೇಹ ಇದೆ ಅನ್ನುವ ಪ್ರಮಾಣಗಳನ್ನು ನಾವು ಕೆಲವನ್ನು ನೋಡಿದ್ದೀವಿ. ಸೊ ಇವೆಲ್ಲ ನಮಗೆ ಈ ಶ್ಲೋಕಕ್ಕೆ ಈ ಮೋಕ್ಷದಲ್ಲಿ ಸ್ವರೂಪ ದೇಹ ನಿತ್ಯವಾಗಿರುತ್ತೆ ಅನ್ನೋದಕ್ಕೆ ಏನು ಪ್ರಮಾಣ, ಈ ಏನು ಲಿಂಕ್ ಅಂತ ಹೇಳಿದ್ರೆ ನಿತ್ಯ. ಸೊ ಅಂದರೆ ಸ್ವರೂಪ ದೇಹ ನಿತ್ಯ ಅಂತ ಹೇಳುವುದರ ಮೂಲಕವಾಗಿ ಆ ನಿತ್ಯ ಸಿಯೋಕ್ತ ಶರೀರ ಅಂತೇಳಿ ಆ ನಿತ್ಯ ಅನ್ನೋ ಶಬ್ದ ಹೇಳಿದ್ದಾರಲ್ವಾ, ಆ ನಿತ್ಯ ಅನ್ನುವ ಶಬ್ದಕ್ಕೆ ಆಧಾರವಾಗಿಟ್ಟುಕೊಂಡು ಜೀವನಿಗೆ ನಿತ್ಯವಾದ ಸ್ವರೂಪ ದೇಹವಿದೆ ಅನ್ನುವುದನ್ನು ಹೇಳುವುದರ ಮೂಲಕವಾಗಿ ನಮಗೆ ಕೆಲವು ಅಂಶಗಳನ್ನು ಇಲ್ಲಿ ವಿಶೇಷವಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ. ಅಂದರೆ ಮೋಕ್ಷದಲ್ಲಿ ಕೂಡ ಈ ಜೀವನಿಗೆ ನಿತ್ಯ ಅಂತ ಕರೆಯಲ್ಪಡುವಂತಹ ಈ ಜೀವನಿಗೆ ಸ್ವರೂಪ ದೇಹ ಇದ್ದೇ ಇದೆ, ಸ್ವರೂಪ ನಾಶವಿಲ್ಲ ಅನ್ನುವುದಕ್ಕೆ ಬೇಕಾದ ಪ್ರಮಾಣಗಳನ್ನು ಆಚಾರ್ಯರು ಒಂದೊಂದೇ ಕೊಡ್ತಾ ಹೋಗ್ತಾ ಇದ್ದಾರೆ. ಅಂದರೆ ಏನಾಗುತ್ತೆ, ಈ ಸಂದರ್ಭದಲ್ಲಿ ನಮಗೆ ಒಂದು ಕೆಲವು ಸಂಶಯಗಳು ಬರುತ್ತೆ. ಏನಂದ್ರೆ ಅದರ ಸಮ್ ಪಾಯಿಂಟ್ಸ್, ಹೌದ್ರಿ ನಮ್ಗೆಲ್ಲರಿಗೂ ಗೊತ್ತು ಜೀವ ನಿತ್ಯನಾಗಿದ್ದಾನೆ ಅನ್ನೋದು ಗೊತ್ತು, ಈ ದೇಹ ನಾಶವಾಗತ್ತೆ ಅಂತ ಗೊತ್ತು, ಇವೆಲ್ಲ ಗೊತ್ತು. ಏನು ವೈ ಆರ್ ವಿ ಡಿಸ್ಕಸಿಂಗ್ ದಿಸ್ ಅಂತ ಹೇಳಿದರೆ, ಇಷ್ಟು ನಮಗೆ ತಿಳಿದಿದ್ದರೂ ಕೂಡ ಕೆಲವು ಜನ ಏನ್ ಹೇಳ್ತಾರೆ, ಜೀವನಿಗೆ ಪರಮಾತ್ಮನಿಗೆ ಅಭೇದವನ್ನು ತಿಳಿತಾರೆ. ಅಂದ್ರೆ ಜೀವನೇ ಪರಮಾತ್ಮ, ಇಷ್ಟು ದೇಹನಾಶ ಇದೆ, ಜೀವ ನಿತ್ಯನಾಗಿದ್ದಾನೆ, ನಿತ್ಯನಾದ ಜೀವನಿಗೆ ದೇಹನಾಶ ಇದೆ, ಇಷ್ಟು ಒಂದು ತಿಳ್ಕೊಂಡ ಮೇಲೆ ಕೂಡ ಜೀವಾತ್ಮನೇ ಪರಮಾತ್ಮ ಅನ್ನುವ ಭ್ರಮೆಗೆ ಒಳಗಾಗುತ್ತಾರೆ ಕೆಲವು ಜನ. ಅದಕ್ಕೆ ಆಚಾರ್ಯರು ಆ ಭ್ರಮೆಯನ್ನು ದೂರ ಮಾಡ್ತಾ ಇದ್ದಾರೆ. ಯಾವ ಶಬ್ದಗಳಿಂದ, ನಿತ್ಯ ಅನ್ನುವ ಶಬ್ದದಿಂದ ಈ ಭ್ರಮೆ. ನಿತ್ಯ ಅಂತ ಹೇಳಿದ್ರೇನು, ಜೀವನಿಗೆ ಸ್ವರೂಪನಾಶವಿಲ್ಲ. ಸ್ವರೂಪನಾಶವಿಲ್ಲ ಅಂತ ಹೇಳಿದ ಮೇಲೆ ಈಗ ಕೆಲವು ಜನ ಏನು ಮಾಡ್ತಾರೆ, ಮುಕ್ತಿಯಲ್ಲಿ ಜೀವ ಪರಮಾತ್ಮರು ಐಕ್ಯವಾಗುತ್ತಾರೆ ಅಂತ ಹೇಳಿ ಕೆಲವು ಥೀರೀಸ್, ಸಮ್ ಥೀರಿ ಏನು, ಒನ್ ಆಫ್ ದ ಥೀರೀಸ್ ಏನು, ಮೋಕ್ಷದಲ್ಲಿ ಜೀವ ಪರಮಾತ್ಮ ಐಕ್ಯ ಆಗ್ತಾರೆ. ಅಂದ್ರೆ ಜೀವ ಪರಮಾತ್ಮನಲ್ಲಿ ಐಕ್ಯ ಆಗಿಬಿಡ್ತಾನೆ, ಹಿ ಗೆಟ್ ಸಬ್ಮರ್ಜ್ಡ್ ಆರ್ ಮರ್ಜ್ಡ್ ಇನ್ ಟು ಪರಮಾತ್ಮ ಅನ್ನುವ ಒಂದು ಥೀರಿ ಇದೆ. ಆ ಥೀರಿ ಹೇಳಿದ್ರೆ ಏನಾಗುತ್ತೆ ನೋಡ್ರಿ, ಈಗ ಜೀವ ಪರಮಾತ್ಮನಲ್ಲಿ ಐಕ್ಯ ಆಗಿಬಿಟ್ಟರೆ ಜೀವ ಇಲ್ಲ, ಸೀಸಸ್ ಟು ಎಕ್ಸಿಸ್ಟ್. ಇಫ್ ಜೀವ ಗೆಟ್ಸ್ ಸಬ್ಮರ್ಜ್ಡ್ ಆರ್ ಕಂಪ್ಲೀಟ್ಲಿ ಮರ್ಜ್ಡ್ ವಿತ್ ಪರಮಾತ್ಮ, ದೆನ್ ಜೀವ ಸೀಸಸ್ ಟು ಎಕ್ಸಿಸ್ಟ್. ಅದಕ್ಕೆ ನಿತ್ಯ ಅನ್ನುವ ಶಬ್ದವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ಅಂದ್ರೆ ನಾವು ಶಬ್ದ ಶ್ಲೋಕವನ್ನು ಓದ್ತೀವಿ, ಶ್ಲೋಕದ ಮೀನಿಂಗು ಓದ್ತೀವಿ, ಆದರೆ ಅದನ್ನು ನಾವು ಡೈಜೆಸ್ಟ್ ಮಾಡ್ಕೊಳ್ಳೋದಿಲ್ಲ, ಅದನ್ನು ಜೀರ್ಣಿಸಿಕೊಳ್ಳೋದಿಲ್ಲ. ಅದಕ್ಕೆ ಇಂತಹ ಒಂದು ತಪ್ಪು ಸಿದ್ಧಾಂತಗಳಿಗೆ ಅವಕಾಶ ಸಿಗುತ್ತೆ. ಯಾರಾದರೆ ಜೀವ ನಿತ್ಯ ಅಂತ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ದೆನ್ ಸಚ್ ಎ ಪರ್ಸನ್ ವಿಲ್ ನೆವರ್ ಎಂಟರ್ಟೈನ್ ದ ಥಾಟ್ ಆಫ್ ಜೀವ ಪರಮಾತ್ಮರ ಐಕ್ಯ ಆಗಲಿ, ಜೀವ ಪರಮಾತ್ಮರ ಅಭೇದವಾಗಲಿ ಯಾರೂ ಒಪ್ಪುವುದಿಲ್ಲ. ಯಾಕೆ ಅಂದರೆ ಜೀವ ನಿತ್ಯನಾಗಿದ್ದಾನೆ ಅಂತ ಹೇಳಿದರೆ ಮೋಕ್ಷದಲ್ಲಿ ಕೂಡ ಜೀವ ನಿತ್ಯನಾಗಿರಬೇಕು, ಮೋಕ್ಷದಲ್ಲಿ ಜೀವ ಎಕ್ಸಿಸ್ಟ್ ಆಗಬೇಕು. ಇಫ್ ಜೀವ ಗೆಟ್ಸ್ ಸಬ್ಮರ್ಜ್ಡ್ ವಿತ್ ಪರಮಾತ್ಮ, ದೆನ್ ದ ಜೀವ ಸೀಸಸ್ ಟು ಎಕ್ಸಿಸ್ಟ್ ಇನ್ ಮೋಕ್ಷ. ಅದಕ್ಕೆ ಆಚಾರ್ಯರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಮುಕ್ತಿ ಮೋಕ್ಷದಲ್ಲಿ ಕೂಡ ಜೀವ ಪರಮಾತ್ಮರಿಗೆ ಐಕ್ಯವಿಲ್ಲ. ಯಾಕೆ, ಜೀವ ನಿತ್ಯನಾಗಿದ್ದಾನೆ, ಜೀವ ನಿತ್ಯ ಅಂತ ಹೇಳಿದ್ದಾರೆ ಅಂದ್ರೆ ಮೋಕ್ಷದಲ್ಲಿ ಐಕ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಐಕ್ಯವಿಲ್ಲ ಅನ್ನುವುದಕ್ಕೆ ಏನು ಪ್ರಮಾಣಗಳು ಅಂದರೆ, ಇಲ್ಲಿ ತಾತ್ಪರ್ಯದಲ್ಲಿ ಭಗವದ್ಗೀತಾ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ನಮಗೆ ಜೀವ ಪರಮಾತ್ಮರಿಗೆ ಐಕ್ಯವಿಲ್ಲ, ಮೋಕ್ಷದಲ್ಲಿ ಕೂಡ ಅವರಿಬ್ಬರು ಬೇರೆಯಾಗೇ ಇರ್ತಾರೆ ಅನ್ನುವುದಕ್ಕೆ ಪ್ರಮಾಣಗಳನ್ನು ಕೊಡ್ತಾ ಇದ್ದಾರೆ. ಆ ಪ್ರಮಾಣಗಳನ್ನು ಏನು ಅಂತ ನೋಡೋಣ. ಇದು ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಂ ಆಗತಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನ ವ್ಯಥಂತಿ ಚ. ಈ ಸ್ಮೃತಿ ಪ್ರಮಾಣಗಳಲ್ಲಿ ಅಂದ್ರೆ ಈ ಜ್ಞಾನವನ್ನು ಹೊಂದಿದಂತಹ, ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಈ ಜ್ಞಾನವನ್ನು ಹೊಂದಿದವರು ನನ್ನ ಸಾಧರ್ಮ್ಯವನ್ನು, ಅಂದ್ರೆ ನನಗೆ ಹೇಗೆ ನಾನು ನನ್ನ ಪೂರ್ಣತ್ವ ಆನಂದವನ್ನು ನಾನು ಹೊಂದುತ್ತೀನೋ ಅದೇ ವಿಧವಾಗಿ ಮೋಕ್ಷಕ್ಕೆ ಹೋದಂತಹ ಜೀವ ಕೂಡ ತನ್ನ ಸಾಧರ್ಮ್ಯವನ್ನು ಪಡ್ತಾನೆ. ಅಂದ್ರೆ ತಾನು ಮತ್ತು ಹುಟ್ಟುವುದಿಲ್ಲ, ಸಾವು ಹುಟ್ಟುಗಳಿಲ್ಲದೆ ತನ್ನ ಸ್ವರೂಪಭೂತವಾದ ಆನಂದವನ್ನು ಹೊಂದುತ್ತಾ ಇರ್ತಾನೆ. ಅವನಿಗೆ ಸರ್ಗೇಪಿ ನೋಪಜಾಯಂತೆ, ಅಂದ್ರೆ ಈ ಜಗತ್ತು ಸೃಷ್ಟಿ ಕಾಲದಲ್ಲಿ ಅವನು ಹುಟ್ಟುವುದಿಲ್ಲ, ಅವನಿಗೆ ಶರೀರ ಧಾರಣೆ ಬರುವುದಿಲ್ಲ. ಪ್ರಳಯೇ ನ ವ್ಯಥಂತಿತ, ಪ್ರಳಯದಲ್ಲಿ ಅವನಿಗೆ ಯಾವ ದುಃಖವೂ ಯಾವ ಬಾಧವೂ ಉಂಟಾಗುವುದಿಲ್ಲ. ಅವನು ಆನಂದ ಪೂರ್ಣಾನಂದದಿಂದ, ಅವನಿಗೆ ಪೂರ್ಣವಾದಂತಹ ಆನಂದದಿಂದ ಅವನು ಇರ್ತಾನೆ ಅನ್ನುವುದು ಒಂದು ಪ್ರಮಾಣ. ಅದಾದ ಮೇಲೆ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಅನ್ನೋ ಒಂದು ಪ್ರಮಾಣ. ಇಲ್ಲಿ ಏನು, ಯೋ ಯಾರಾದರೆ ವೇದ ತಿಳ್ಕೊಳ್ತಾರೋ, ಏನ್ ತಿಳ್ಕೊಳ್ಳೋದು, ಗುಹಾಯಾಂ ನಿಹಿತಂ ಪರಮೇ ವ್ಯೋಮನ್, ಗುಹಾಯಾಂ ವ್ಯೋಮನ್ ಅಂದ್ರೆ ನಮ್ಮ ಹೃದಯ ಗುಹೆಯ ಆಕಾಶದಲ್ಲಿ, ಅಂದ್ರೆ ಹೃದಯ ಗುಹದಲ್ಲಿ ಯಾರಾದರೆ ಪರಮಾತ್ಮನಾದ ಪರಮೇ ಪರಮೋತ್ಕೃಷ್ಟನಾದ ಆ ಪರಮಾತ್ಮನನ್ನು ನಿಹಿತಂ ಅಲ್ಲಿ ಇರುವ ನಮಗೆ ಆವಾಸ ಹೃದಯಾಕಾಶದಲ್ಲಿ ಆವಾಸ ಮಾಡುವಂತಹ ಇರುವಂತಹ ಆ ಪರಮಾತ್ಮನನ್ನು ಯಾರಾದರೆ ವೇದ ತಿಳುಕೊಳ್ತಾರೋ ಅವನು ಸಹ ಅಶ್ನುತೆ ಅಶ್ನುತೆ ಅಂದ್ರೆ ಭೋಗಿಸ್ತಾನೆ, ಅನುಭವಿಸ್ತಾನೆ, ಆನಂದವನ್ನು ಹೊಂದುತ್ತಾನೆ. ಏನು? ಸರ್ವಾನ್ ಕಾಮಾನ್, ಎಲ್ಲಾ ಕಾಮಗಳನ್ನು, ಎಲ್ಲಾ ಇಚ್ಛೆಗಳನ್ನು, ಎಲ್ಲಾ ಡಿಸೈರ್ಸ್ ಅನ್ನು ಈ ಅಕಂಪ್ಲಿಷಸ್, ಎಲ್ಲಾ ವಿಧವಾದ ಸಂತೋಷಗಳನ್ನು ಪಡೆಯುತ್ತಾನೆ. ಹೇಗೆ ಪಡೆಯುತ್ತಾನೆ? ವಿಪಶ್ಚಿತ ಬ್ರಹ್ಮಣ ಸಹ, ವಿಪಶ್ಚಿತ ಸರ್ವಜ್ಞನಾದಂತಹ ಬ್ರಹ್ಮಣ, ಆ ಪರಬ್ರಹ್ಮನಾದ ಆ ಪರಮಾತ್ಮನ ಸಹ ಸಹಯೋಗದಲ್ಲಿ, ಅವನ ಸಾಯುಜ್ಯದಲ್ಲಿ, ಅವನ ಒಂದು ಸಾಂಗತ್ಯದಲ್ಲಿ ಎಲ್ಲಾ ಇಚ್ಛೆಗಳನ್ನು ಪಡೆಯುತ್ತಾನೆ. ಅಂದ್ರೆ ಏನಾಯಿತು? ಮೋಕ್ಷದಲ್ಲಿ ಪರಮಾತ್ಮನ ಜೊತೆಯಲ್ಲಿ ಇರ್ತಾನೆ ಅಂದ್ರೆ ಏನಾಯಿತು? ಪರಮಾತ್ಮ ಬೇರೆ ಮೋಕ್ಷದಲ್ಲಿ ಕೂಡ, ಜೀವ ಪರಮಾತ್ಮ ಬೇರೆ ಅಂದ್ರೆ ಯಾವಾಗಲೂ ಅವರಿಗೆ ಐಕ್ಯವೇ ಇಲ್ಲ. ಇಲ್ಲಿಯೂ ಬೇರೆ, ಸಂಸಾರದಲ್ಲಿಯೂ ಜೀವ ಪರಮಾತ್ಮರು ಬೇರೆಯಾಗೇ ಇರ್ತಾರೆ, ಮೋಕ್ಷದಲ್ಲಿಯೂ ಕೂಡ ಪರಮಾತ್ಮ ಜೀವ ಬೇರೆಯಾಗೇ ಇರ್ತಾರೆ ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಈ ಪ್ರಮಾಣದಿಂದ ನಮ್ಗೆ ಗೋಚರ ಆಗುತ್ತೆ. ಅದಿಷ್ಟೇ ಅಲ್ಲದೆ ಇನ್ನು ಏತಂ ಆನಂದಮಯಂ ಆತ್ಮಾನಂ ಉಪಸಂಕ್ರಮ್ಯ ಇಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪ್ಯನುಸಂಚರನ್ ಏತತ್ ಸಾಮಗಾಯನ್ ನಾಸ್ತೆ ಅಂತೇಳಿ ಒಂದು ಹೇಳ್ತಾರೆ. ಏನು ಈ ಪ್ರಮಾಣ ಅಂದರೆ, ಮುಕ್ತನಾದವನು ಅವನು ಹೇಗೆ ಮಾಡ್ತಾನಂದ್ರೆ, ಆನಂದಮಯನಾದಂತಹ ಪರಮಾತ್ಮನನ್ನು ಪಡೆದು ಏತಂ ಆನಂದಮಯಂ ಆತ್ಮಾನಂ, ಈ ಜೀವನೇನು ಮಾಡ್ತಾನೆ, ಆನಂದಮಯನಾದಂತಹ ಆ ಪರಮಾತ್ಮನನ್ನು ಉಪಸಂಕ್ರಮ್ಯ ಹತ್ತರ ಸೇರ್ಕೊಂಡು, ಅಂದ್ರೆ ಯಾರು, ಇಫ್ ಟೂ ಥಿಂಗ್ಸ್ ಆರ್ ಡಿಫರೆಂಟ್ ದೆನ್ ಓನ್ಲಿ ಯು ಸೇ ಇಫ್ ಎ ಗೋಸ್ ನಿಯರ್ ಬಿ, ಎ ಸ್ಟೇಸ್ ಇನ್ ಕಾನ್ಸ್ಟೆಂಟ್ ಕಾಂಟ್ಯಾಕ್ಟ್ ವಿತ್ ಬಿ ಅಂತ ಅರ್ಥ ಏನು? ಎ ಇಸ್ ಡಿಫರೆಂಟ್ ಫ್ರಮ್ ಬಿ ಅಂತ ಅರ್ಥ. ಸೊ ಅದೇ ವಿಧವಾಗಿ ಈ ಜೀವ ಆನಂದಮಯನಂತ ಪರಮಾತ್ಮನ ಹತ್ತರ ಹೋಗಿ ಅವನ ಜೊತೆಯಲ್ಲಿ ಇರ್ತಾನೆ ಅಂದ್ರೆ, ಉಪಸಂಕ್ರಮ್ಯ ಹತ್ತರ ಹೋಗಿರ್ತಾನೆ ಅಂತ ಹೇಳಿದ್ರೆ ಏನಾಯ್ತು? ಇಬ್ಬರು ಬೇರೆ ಬೇರೆ ಅಂತಾನೆ ಆಯ್ತು. ಇಮಾನ್ ಲೋಕಾನ್, ಈ ಇಮಾನ್ ಲೋಕಾನ್ ಅಂದ್ರೆ ಏನು? ಎಲ್ಲ ಲೋಕಗಳಲ್ಲಿಯೂ ಕೂಡ ಇಷ್ಟು ಸಂಚಾರ ಮಾಡ್ತೇನೆ ಅಂದ್ರೆ, ಎಲ್ಲೆಲ್ಲಿ ಬೇಕೋ ಇಚ್ಛಾನುಸಾರ ಎಲ್ಲ ಲೋಕಗಳಲ್ಲಿ ಅಂದ್ರೆ ಈವನ್ ಭೂಲೋಕ ಕೂಡ ಅವರು ಸಂಚಾರದಲ್ಲಿ ಬರ್ತಾರೆ. ಮೋಕ್ಷಕ್ಕೆ ಹೋದ ಜೀವರಾಶಿಗಳು ಸಂಚಾರ ರೂಪಕದಲ್ಲಿ ಎಲ್ಲ ಲೋಕಗಳು ಯಾವ ಲೋಕಕ್ಕೆ ಬೇಕಂದ್ರೆ ಆ ಲೋಕಕ್ಕೆ ಹೋಗ್ತಾರೆ, ಇಚ್ಛಾ ಮಾತ್ರದಿಂದ ಅವರು ಸಂಚಾರ ಮಾಡ್ತಾರೆ. ಸೊ ಈ ವಿಧವಾಗಿ ಅವರು ಏನ್ ಮಾಡ್ತಾರೆ? ಕಾಮಾನ್ನಿ ಕಾಮರೂಪ್ಯನು ಸಂಚಾರ, ತಮಗೆ ಬೇಕಾದ ರೂಪವನ್ನು ಧಾರಣೆ ಮಾಡಿಕೊಂಡು ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾರೆ. ಏತ ಸಾಮಗಾಯನ್ನಾಸ್ತಿ, ಸಾಮಗಾನ ಮಾಡ್ತಾ, ಸಾಮಗಾನವನ್ನು ಮಾಡುತ್ತಾ ಆನಂದದಿಂದ ಅವರು ಸಂಚಾರ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ದಾರೆ. ಈ ಕಾರಣದಿಂದ ಕೂಡ ಜೀವಾತ್ಮ ಪರಮಾತ್ಮ ಬೇರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸರ್ವೇ ನಂದಂತಿ ಯಶಸಾಗತೇನ ಸಭಾಸಾಹೇನ ಸಖ್ಯ ಸಖಾಯ ಕಿಲ್ಬಿಷಸ್ಪೃತ್ ಪಿತುಷನರ್ಹಿ ಏಷಾಮರಂ ಹಿತೋ ಭವತಿ ವಾಜಿನಾಯ ಅಂತೇಳಿ. ಅಂದ್ರೆ ಏನು? ಸರ್ವೇ, ಈ ಮೋಕ್ಷಕ್ಕೆ ಹೋದ ಎಲ್ಲ ಜೀವರಾಶಿಗಳು ಕೂಡ ನಂದಂತಿ ಆನಂದವನ್ನು ಹೊಂದುತ್ತಾರೆ. ಹೇಗೆ ಅಂದ್ರೆ, ಯಶಸಾಗತೇನ ಸಭಾಸಾಹೇನ ಅಂತೇಳಿ. ಸಭಾ ಅಂದ್ರೆ ಏನು? ಇಲ್ಲಿ ಬ್ರಹ್ಮಾದಿಗಳ ಸಭೆಗಳು, ಬ್ರಹ್ಮಾದಿಗಳು ಸಭೆಯನ್ನು ಮಾಡ್ತಾ ಇರ್ತಾರಂತೆ. ಆ ಬ್ರಹ್ಮಾದಿ ಸಭೆಗಳಲ್ಲಿ ಅವರು ಹೇಗಿರ್ತಾರಂದ್ರೆ, ಸಖ್ಯಾ ಸಖಾಯ ಅಂದ್ರೆ ಪರಸ್ಪರ ಗೆಳೆಯರಾಗಿರ್ತಾರೆ. ಅಂದ್ರೆ ಮುಕ್ತರು ದೇ ಆರ್ ಈಚ್ ಒನ್ ವಿಲ್ ಬಿ ಲೈಕ್ ನೋ ಬೀಯಿಂಗ್ ಫ್ರೆಂಡ್ಲಿ ವಿತ್ ಈಚ್ ಅದರ್. ಅಷ್ಟೇ ಅಲ್ಲದೆ ಅವರೆಲ್ಲರೂ ಕೂಡ ಪರಮಾತ್ಮನ ಸಾಂಗತ್ಯ, ಪರಮಾತ್ಮನನ್ನು ಒಂದು ಮಿತ್ರನಾಗಿ, ಒಂದು ಸಖನಾಗಿ ನೋಡಿಕೊಂಡು ಒಬ್ಬರಿಗೊಬ್ಬರು ಸಖರಾಗಿದ್ದು ಅವರೆಲ್ಲರೂ ಕೂಡ ಏನು ಮಾಡ್ತಾರೆ, ಆ ಶ್ರೀಹರಿಯಿಂದ ಸಂತುಷ್ಟರಾಗಿರ್ತಾರೆ. ಆ ಶ್ರೀಹರಿಯ ಒಂದು ಸ್ಪರ್ಶೆಯಿಂದ ಯಾವಾಗಲೂ ಸಂತುಷ್ಟಿಯನ್ನು ಪಡೆಯುತ್ತಾ ಇರ್ತಾರೆ. ಆ ಪರಮಾತ್ಮ ಏನು ಮಾಡ್ತಾನೆ, ಅವರಿಗೆ ಯಾವ ದುಃಖವೂ ಬರದೇ ಇರುವಂತಹ ಏಷ ಅಮರಂ ಹಿತೋ ಭವತಿ ವಾದಿನಾಯ, ಆ ಪರಮಾತ್ಮ ಅಮರಂ ಅವರಿಗೆ ಒಂದು ಆ ಮೋಕ್ಷದ ಆ ಅಮರತ್ವ, ಆ ಮೋಕ್ಷದ ಅಮೃತತ್ವವನ್ನು ಕೊಡ್ತಾ ಅವರಿಗೆ ಹಿತವನ್ನು ಉಂಟು ಮಾಡುತ್ತಾ ಯಾವಾಗಲೂ ಅವರಿಗೆ ಎಲ್ಲ ವಿಧವಾದ ಸುಖಗಳನ್ನು ಕೊಡ್ತಾ ಇಂದ್ರಿಯಗಳಿಗೆ, ವಾದಿನಾಯ ಅವರ ಇಂದ್ರಿಯಗಳಿಗೆ ಒಂದು ಸುಖವನ್ನು ಉಂಟು ಮಾಡುತ್ತಾ ಪರಮಾತ್ಮ ದಿವ್ಯ ಆನಂದವನ್ನು ಕೊಡ್ತಾ ಇರ್ತಾನೆ ಅನ್ನೋದು ಹೇಳಿದ್ದಾರೆ. ಈ ಕಾರಣದಿಂದಲೂ ಕೂಡ ಪರಮಾತ್ಮ ಬೇರೆ, ಜೀವ ಬೇರೆ, ಮೋಕ್ಷದಲ್ಲಿ ಕೂಡ ಇವೆಲ್ಲ ಮೋಕ್ಷದಲ್ಲಿ ವರ್ಣನೆ ಮಾಡುವಂತಹ ವಿಷಯಗಳು, ಇವೆಲ್ಲ ಶ್ರುತಿ ಸ್ಮೃತಿಗಳಿಂದ ಬಂದಂತಹ ವಿಷಯಗಳು. ಈ ಕಾರಣದಿಂದ ಜೀವಾತ್ಮ ಪರಮಾತ್ಮ ಬೇರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ರುಚಾಂ ತ್ವ, ಇನ್ನೊಂದು ಪ್ರಮಾಣವನ್ನು ಕೊಡುತ್ತೆ ಇಲ್ಲಿ ಏನಂದ್ರೆ, ಮೋಕ್ಷದಲ್ಲಿ ಅನೇಕ ಜೀವರಾಶಿಗಳಿದ್ದಾರೆ, ಮೋಕ್ಷ ಮುಕ್ತ ಜೀವರಾಶಿಗಳು. ಅಷ್ಟೇ ಅಲ್ಲದೆ ಮೋಕ್ಷದಲ್ಲಿ ಅನೇಕ ಮಂದಿ ಚತುರ್ಮುಖ ಬ್ರಹ್ಮಂದರು ಕೂಡ ಇದ್ದಾರೆ ಅನ್ನೋದಕ್ಕೆ ಒಂದು ಪ್ರಮಾಣ ಕೊಡ್ತಾ ಇದೆ. ರುಚಾಂ ತ್ವ ಪೋಷಮಾಸ್ತೆ ಪುಪುಷ್ವಾನ್, ಅದಾದ್ಮೇಲೆ ಗಾಯತ್ರಂ ತ್ವೋ ಗಾಯತಿ ಶಕ್ವರೀಷು ಬ್ರಹ್ಮ ತ್ವೋ ವದತಿ ಜಾತವಿದ್ಯಾಂ ಯಜ್ಞಸ್ಯ ಮಾತ್ರಾಂ ವಿಮಿಮೀತ ಉ ತ್ವಹ. ತ್ವಹ ಅಂದ್ರೆ ಒಂದ ಒಬ್ಬ ಒಂದಾನೊಂದು ಬ್ರಹ್ಮ. ಬ್ರಹ್ಮ ತ್ವಹ ಅಂದ್ರೆ ಬ್ರಹ್ಮ, ಒಂದು ಚತುರ್ಮುಖ ಬ್ರಹ್ಮ, ಒಂದು ಚತುರ್ಮುಖ ಬ್ರಹ್ಮ. ದಟ್ ಮೀನ್ಸ್ ಸಂ ಚತುರ್ಮುಖ ಬ್ರಹ್ಮ ಏನು ಮಾಡ್ತಾನೆ, ರುಚಾಂ ಪೋಷಂ ಆಸ್ತೆ ಪುಷ್ವಾನ್ ಅಂದ್ರೆ ಪುಷ್ಟಿಯಿಂದ ಕೂಡಿಕೊಂಡು ತಾನು ರುಚಾಂ ಅಂದ್ರೆ ಮಂತ್ರಗಳನ್ನು, ಪೋಷಮಾಸ್ತೆ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ಇರ್ತಂದ್ರೆ ಒಂದು ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಮೋಕ್ಷದಲ್ಲಿ ಪರಮಾತ್ಮನ ಬಗ್ಗೆ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ಪುಷ್ಟಿವಂತರಾಗಿರ್ತಾರೆ ಅಂತೆ ಒಂದು ಬ್ರಹ್ಮದೇವರು. ಇನ್ನೊಂದು ಬ್ರಹ್ಮದೇವರು ಏನು ಮಾಡ್ತಾರೆ, ಗಾಯತ್ರಂ ತ್ವೋ ಗಾಯತಿ ಶಕ್ವರೀಶು. ಶಕ್ವರಿ ಅನ್ನೋದೊಂದು ಛಂದಸ್ಸು, ಶಕ್ವರಿ ಅನ್ನುವ ಛಂದಸ್ಸಿನಲ್ಲಿ ಗಾಯನ ಮಾಡ್ತಾ ಇರ್ತಾರೆ ಇನ್ನೊಂದು ಬ್ರಹ್ಮದೇವರು. ಬ್ರಹ್ಮತ್ವೋ ವದತಿ ಜಾತವಿದ್ಯಾಂ. ಜಾತವಿದ್ಯಾ ಅಂದ್ರೆ ಏನು, ಜಾತ ಹುಟ್ಟಿದ ವಿದ್ಯೆ ಅಂದ್ರೆ ಏನು, ಸೆಕೆಂಡರಿ ಆರ್ ಮುಖ್ಯವಾದ ವಿದ್ಯೆ ವೇದವಿದ್ಯ, ಅದರಿಂದ ಬಂದ ಪುರಾಣ ವಿದ್ಯೆಗಳು ಯಾವ್ದಿದೆ ಅವೆಲ್ಲವೂ ಜಾತವಿದ್ಯೆಗಳು. ಜಾತವಿದ್ಯೆ ಅಂದ್ರೆ ಪುರಾಣ ವಿದ್ಯೆಗಳು. ಸೊ ಈ ವಿಧವಾಗಿ ಪುರಾಣ ಪಠನೆಯನ್ನು ಮಾಡ್ತಾರೆ ಅಂದ್ರೆ ಇನ್ನೊಂದು ಬ್ರಹ್ಮ ಪುರಾಣ ಪಠನವನ್ನು ವದತಿ, ಪುರಾಣವನ್ನು ಹೇಳ್ತಾ ಇದೆ ಅಂದ್ರೆ ಪುರಾಣವ ವಿದ್ಯೆಯನ್ನು ಹೇಳುತ್ತಾ ಇರುತ್ತಾರೆ ಇನ್ನೊಂದು ಬ್ರಹ್ಮದೇವರು. ಬ್ರಹ್ಮತ್ವೋ ವದತಿ ತ್ವೋ ಬ್ರಹ್ಮ, ಇನ್ನೊಂದು ಬ್ರಹ್ಮದೇವರು ಜಾತವಿದ್ಯಾಂ ಪುರಾಣ ವಿದ್ಯೆಯನ್ನು ವದತಿ ಹೇಳುತ್ತಾ ಇರ್ತಾರೆ ಅನ್ನೆಂದು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಯಜ್ಞಸ್ಯ ಮಾತ್ರಾಂ ವಿಮಿಮೀತ ಉ ತ್ವಹ. ತ್ವಹ ಇನ್ನೊಂದು ಬ್ರಹ್ಮದೇವರು ಏನು ಮಾಡ್ತಾರೆ, ವಿಮಿಮೀತ. ವಿಮಿಮೀತ ಅಂದ್ರೆ ಧ್ಯಾನವನ್ನು ಮಾಡ್ತಾ ಇರ್ತಾರೆ, ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಏನು ಯಜ್ಞಸ್ಯ ಮಾತ್ರಾಂ, ಯಜ್ಞ ಅಂತ ಕರೆಯಲ್ಪಡುವಂತಹ ಪರಮಾತ್ಮ, ಯಜ್ಞ ನಾಮಕ ಪರಮಾತ್ಮನ ಮಾತ್ರಾಂ ರೂಪಗಳನ್ನು ಧ್ಯಾನ ಮಾಡ್ತಾ ಅಂದ್ರೆ ಆ ಪರಮಾತ್ಮನ ಮತ್ಸ್ಯಾದಿ ರೂಪಗಳು, ಅವತಾರ ರೂಪಗಳನ್ನು, ಎಲ್ಲ ವಿಧವಾದ ರೂಪಗಳನ್ನು ಕೂಡ ಧ್ಯಾನ ಮಾಡ್ತಾ ಇರ್ತಾರಂತೆ ಇನ್ನೊಂದು ಬ್ರಹ್ಮದೇವರು. ಹೀಗೆ ಹೇಳಿದ ಕಾರಣದಿಂದ ಅನೇಕ ಮಂದಿ ಬ್ರಹ್ಮಂದರು ಮೋಕ್ಷದಲ್ಲಿ ಇದ್ದಾರೆ ಅಂತಾಯ್ತು. ಅಂದ್ರೆ ಏನಾಯ್ತು, ಜೀವ ಪರಮಾತ್ಮನ ಜೊತೆಯಲ್ಲಿ ಐಕ್ಯವಾಗುವುದಿಲ್ಲ. ಚತುರ್ಮುಖ ಬ್ರಹ್ಮವೇ ಪರಮಾತ್ಮನಲ್ಲಿ ಐಕ್ಯವಾಗುವುದಿಲ್ಲ ಅಂತ ಹೇಳಿದರೆ ಇನ್ನು ಮಿಕ್ಕ ಜೀವರಾಶಿಗಳು ಪರಮಾತ್ಮನಲ್ಲಿ ಐಕ್ಯವಾಗುವ ಸಂಗತಿ ಎಲ್ಲಿದೆ, ಅದು ಸಾಧ್ಯವೇ ಇಲ್ಲ. ಅದಕ್ಕೆ ಈ ವಿಧವಾಗಿ ಮೋಕ್ಷದಲ್ಲಿ ಸಹಿತ ಜೀವ ಪರಮಾತ್ಮ ಬೇರೆ ಬೇರೆ ಇರ್ತಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಪ್ರಮಾಣದಿಂದ ಗೋಚರವಾಗುತ್ತೆ. ಅಷ್ಟೇ ಅಲ್ಲದೆ ಪರಂ ಜ್ಯೋತಿ ಉಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಸ ತತ್ರ ಪರ್ಯೇತಿ ಜಕ್ಷನ್ ಕ್ರೀಡನ್ ರಮಮಾಣಃ ಅಂತೇಳಿ. ಪರಂ ಜ್ಯೋತಿ ಉಪಸಂಪದ್ಯ, ಪರಂ ಜ್ಯೋತಿ ಅಂತ ಕರೆಯಲ್ಪಡುವಂತಹ ಸರ್ವೋತ್ಕೃಷ್ಟನಾದ ಪರಮಾತ್ಮ, ಪರಂ ಜ್ಯೋತಿ ಪರಂ ಪ್ರಕಾಶ, ಸರ್ವೋತ್ಕೃಷ್ಟ ಪ್ರಕಾಶ ಇರುವಂತಹ ಪರಮಾತ್ಮನನ್ನು ಉಪಸಂಪದ್ಯ ಹತ್ತಿರ ಸೇರಿಕೊಂಡು ಆ ಪರಮಾತ್ಮನನ್ನು ಸಾಕ್ಷಾತ್ಕಾರವನ್ನು ಪಡೆದು ಅವನ ಹತ್ತಿರ ಸೇರಿಕೊಂಡು ಸ್ವೇನ ರೂಪೇಣ ತಮ್ಮ ಸಹಜವಾದ ರೂಪ ನೋಡ್ರಿ, ಸ್ವೇನ ರೂಪೇಣ ಅಂದ್ರೆ ತನ್ನದೇ ರೂಪ, ಪರಮಾತ್ಮನ ರೂಪ ಅಲ್ಲ, ಅಂದ್ರೆ ತಾನು ಪರಮಾತ್ಮನಲ್ಲಿ ಐಕ್ಯವಾಗುವುದಿಲ್ಲ, ತನ್ನ ರೂಪದಿಂದಲೇ ಅಭಿನಿಷ್ಪದ್ಯತೆ ತಾನು ಆನಂದವನ್ನು ಪಡುತ್ತಾ ಇರ್ತಾನೆ. ತನಗೆ ಬೇಕಾದ ಆ ಸ್ವರೂಪ ಆವಿರ್ಭಾವ ಆಗುತ್ತೆ ಅವನಿಗೆ, ಆ ಜೀವರಾಶಿಗೆ, ಮೋಕ್ಷಕ್ಕೆ ಹೋದಂತಹ ಜೀವನಿಗೆ. ಆ ಜೀವ ಸ ತತ್ರ, ಸ ಆ ಮುಕ್ತ ಜೀವ ತತ್ರ ಮೋಕ್ಷದಲ್ಲಿ ಪರ್ಯೇತಿ ಜಕ್ಷನ್ ಕ್ರೀಡನ್ ರಮಮಾಣಃ, ಆ ಮೋಕ್ಷದಲ್ಲಿ ಸ್ವೇಚ್ಛಾನುಸಾರ ತಿನ್ನುತ್ತಾ ಆಡುತ್ತಾ ಸಂತೋಷ ಪಡ್ತಾ ಇರ್ತಾನೆ. ಅಂದ್ರೆ ಪ್ರತಿಯೊಂದರಲ್ಲಿ ಕೂಡ ಪರಮಾತ್ಮನ ರೂಪವನ್ನು ಯಾಕೆ ರೀ, ಮೋಕ್ಷಕ್ಕೆ ಹೋದವರು ಯಾಕೆ ರೀ ಕ್ರೀಡೆ ಮಾಡ್ತಾ ಇರಬೇಕಂದ್ರೆ ಆ ಕ್ರೀಡೆಯಲ್ಲಿ ಕೂಡ ಅವರು ಪರಮಾತ್ಮನೇ, ಅವರು ಕ್ರೀಡೆ ಮಾಡೋದು ತಮಗೆ ಒಂದು ಆನಂದ ಬರಬೇಕಂತ ಇಚ್ಛೆದಿಂದ ಅಲ್ಲ, ಎಲ್ಲದರಲ್ಲಿಯೂ ಪರಮಾತ್ಮನೇ ನೋಡ್ತಾ ಇರ್ತಾರೆ. ಅವರಿಗೆ ಯಾವುದರಲ್ಲಿಯೂ ನಿಜವಾದ ಇಚ್ಛೆ ಇರೋದಿಲ್ಲ ಅಂದ್ರೆ ಪರಮಾತ್ಮನನ್ನೇ ನೋಡ್ತಾರೆ ಎಲ್ಲ ಕಡೆ. ಆ ವಿಧವಾಗಿ ರಮಮಾಣಃ ಪರಮಾತ್ಮನ ಸಾಂಗತ್ಯದಲ್ಲಿ ಆನಂದವನ್ನು ಹೊಂದುತ್ತಾ ಇರ್ತಾರೆ ಅಂತ ಹೇಳಿದ ಕಾರಣದಿಂದ ಜೀವಗೆ ಪರಮಾತ್ಮನಿಗೆ ಮೋಕ್ಷದಲ್ಲಿ ಭೇದ ಇದೆ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಪ್ರಮಾಣವನ್ನು ಹೇಳ್ತಾ ಇದ್ದಾರೆ, ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಪರಮಂ ಸಾಮ್ಯಮುಪೈತಿ, ತದಾ ಆವಾಗ ಆ ಮೋಕ್ಷದಲ್ಲಿ ವಿದ್ವಾನ್ ಜ್ಞಾನಿಯಾದಂತಹ ಆ ಮುಕ್ತ ಜೀವ ಪುಣ್ಯ ಪಾಪೇ ವಿಧೂಯ ಪುಣ್ಯ ಪಾಪಗಳನ್ನು ಕಳೆದುಕೊಂಡು, ಪುಣ್ಯ ಪಾಪಗಳನ್ನು ಯಾಕ್ರಿ ಪಾಪ ಕಳೆದುಕೊಳ್ಳಬೇಕು, ಪುಣ್ಯವನ್ನು ಕಳೆದುಕೊಳ್ಳುವುದು ಎಂದರೆ ಏನು, ಪುಣ್ಯ ಯಾಕೆ ಕಳೆದುಕೊಳ್ಳಬೇಕಂದ್ರೆ ನಮಗೆ ಮೋಕ್ಷಕ್ಕೆ ಪ್ರತಿಬಂಧಕವಾದ ಪುಣ್ಯ ಕೂಡ ಪಾಪ ಸದೃಶವಾದದ್ದೇ. ಅಂದ್ರೆ ಮೋಕ್ಷಕ್ಕೆ ಪ್ರತಿಬಂಧಕವಾದ ಪುಣ್ಯ ಪಾಪಗಳೆಲ್ಲವೂ ಕೂಡ ವಿಧೂಯ ಅದನ್ನು ಕಳೆದುಕೊಂಡು, ಅದನ್ನು ತೊಳೆದುಕೊಂಡು, ಅದನ್ನು ರಿಮೂವ್ ಮಾಡಿಕೊಂಡು, ನಿರಂಜನ ತಮಗೆ ಇರುವ ದೋಷಗಳನ್ನು ಕಳೆದುಕೊಂಡು ಅವೆಲ್ಲ ಇಲ್ಲದೆ ಮಾಡಿಕೊಂಡು ಪರಮಂ ಸಾಮ್ಯಮುಪೈತಿ. ಪರಮ ಸಾಮ್ಯವನ್ನು ಅಂದ್ರೆ ಪರಮಾತ್ಮನ ಸಾಮ್ಯ ಅಂದ್ರೆ ಏನು, ಸಿಮಿಲಾರಿಟಿ. ಹೇಗೆ ಆದರೆ ಪರಮಾತ್ಮ ತನ್ನ ಪೂರ್ಣಾನಂದವನ್ನು ಪಡೆಯುತ್ತಾನೋ ಅದೇ ವಿಧವಾಗಿ ಸಮಸ್ತ ಮುಕ್ತ ಜೀವರಾಶಿಗಳು ಕೂಡ ತಮ್ಮ ತಮ್ಮ ಯೋಗ್ಯತಾನುಸಾರ ತಮಗೆ ತಕ್ಕಂತಹ ಪೂರ್ಣಾನಂದವನ್ನು ಪಡೆಯುತ್ತಾರೆ ಅಂತ ಹೇಳುವುದರ ಮೂಲಕವಾಗಿ ನಮಗೆ ಇಲ್ಲಿ ಜೀವಾತ್ಮಗೆ ಪರಮಾತ್ಮಗೆ ಮೋಕ್ಷದಲ್ಲಿಯೂ ಕೂಡ ಭೇದ ಇದೆ ಅನ್ನೋದು ನಮಗೆ ಸ್ಪಷ್ಟವಾಗತ್ತೆ. ಇನ್ನು ಆಚಾರ್ಯರು ಒಂದು ಸ್ಟೆಪ್ ಮೇಲೆ ಹೋಗ್ತಾರೆ. ಇದು ಹೇಳಿದ ಮೇಲೆ, ಈ ಬೇಸಿಕ್ ಕಾನ್ಸೆಪ್ಟ್ ಹೇಳಿದ ಮೇಲೆ, ಮೋಕ್ಷದಲ್ಲಿ ಜೀವ ಪರಮಾತ್ಮ ಬೇರೆ ಇರುವುದು ಮಾತ್ರವೇ ಅಲ್ಲರಿ, ಮೋಕ್ಷದಲ್ಲಿ ತಾರತಮ್ಯವೂ ಇದೆ. ನಮಗೆ ಹೇಗೆ ಸಂಸಾರದಲ್ಲಿ ತಾರತಮ್ಯ ಗ್ರೇಡೇಷನ್ ಇದೋ, ಮೋಕ್ಷದಲ್ಲಿ ಮೋಕ್ಷಕ್ಕೆ ಹೋದ ನಂತರ ಕೂಡ ಆ ಗ್ರೇಡೇಷನ್ ಅಂದ್ರೆ, ಇಟ್ ಇಸ್ ನಾಟ್ ಜಸ್ಟ್ ಟೂ ಕ್ಯಾಟಗರೀಸ್, ಪರಮಾತ್ಮ ಒಂದು ಕ್ಯಾಟಗರಿ, ಮಿಕ್ಕವರೆಲ್ಲ ಒಂದು ಕ್ಯಾಟಗರಿ ಅಂತ ಅಲ್ಲ. ಅಲ್ಲಿ ಕೂಡ ಪರಮಾತ್ಮ ಸರ್ವೋತ್ಕೃಷ್ಟನಾಗಿ ಸ್ವತಂತ್ರನಾಗಿದ್ದಾನೆ. ಅಸ್ವತಂತ್ರರಾದ ಮುಕ್ತ ಜೀವರಾಶಿಗಳೇ ಕೂಡ ಬೇರೆ 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 ಗ್ರೇಡೇಷನ್ಸ್ ಅವರಿಗೆ ಇದೆ. ಮೋಕ್ಷದಲ್ಲಿ ಕೂಡ ಆನಂದ ತಾರತಮ್ಯ ಇದೆ ಅನ್ನುವುದನ್ನು, ಆನಂದ ಎಲ್ಲ ವಿಧವಾದ ತಾರತಮ್ಯವೂ ಇದೆ ಅನ್ನುವುದನ್ನು ನಮಗೆ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ಮುಕ್ತಾಹ ಪ್ರಾಪ್ಯ ಪರಂ ವಿಷ್ಣು ತದ್ದೇಹಂ ಸಂಶಿತ ಅಪಿ ತಾರತಮ್ಯೇನ ತಿಷ್ಟಂತಿ ಗುಣೈಹಿ ಆನಂದಪೂರ್ವಕೈಹಿ ಭೂಪ ಮನುಷ್ಯ ಗಂಧರ್ವಾಹ ದೇವಾಹ ಪಿತರಯೇವ ಚ ಆಜಾನೇಯಾಹ ಕರ್ಮದೇವಾಹ ತತ್ವದೇವಾಹ ಪುರಂದರಃ ಶಿವೋ ವಿರಿಂಚ ಇತ್ಯೇತೆ ಕ್ರಮಾತ್ ಶತಗುಣ ಉತ್ತರಾಹ ಮುಕ್ತೌ ಅಪಿ ತತ್ ಅನ್ಯೇ ಯೇ ಭೂಪಾತ್ ಶತಗುಣ ಅವರಾಹ ನ ಸಮೋ ಬ್ರಹ್ಮಣಃ ಕಶ್ಚಿತ್ ಮುಕ್ತೌ ಅಪಿ ಕಥಂಚನ ತತಃ ಸಹಸ್ರಗುಣಿತ ಶ್ರೀ ತತಃ ಪರಮೋ ಹರಿಹಿ ಅನಂತ ಗುಣಿತತ್ವೇನ ತತ್ ಸಮಃ ಪರಮೋಪಿ ನ ಅಂತೇಳಿ ಹೇಳ್ತಾ ಇದ್ದಾರೆ. ಏನಂದ್ರೆ ಮುಕ್ತಾಹ ಮುಕ್ತರಾದವರು ಪರಂ ವಿಷ್ಣು ಪ್ರಾಪ್ಯ ಸರ್ವೋತ್ಕೃಷ್ಟನಾದಂತಹ ಆ ವಿಷ್ಣುವನ್ನು ಹೊಂದಿ ತದ್ದೇಹಂ ಸಂಶಿತ ಅಪಿ ಆ ಪರಮಾತ್ಮನ ಒಂದು ಅಪ್ರಾಕೃತವಾದ ಆ ದೇಹವನ್ನು ಅವನು ಅಂದ್ರೆ ಅದನ್ನು ಸೇರಿಕೊಂಡವರಾಗಿ ಅಲ್ಲಿ ಸೇರಿದವರಾಗಿ ಆ ಪರಮಾತ್ಮ ಒಳಗೆ ಇದ್ದು ಅವರು ಏನು ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನಂದರೆ ಅವರು ತಾ ಮುಕ್ತರು ಸರ್ವೋತ್ತಮನಾದ ವಿಷ್ಣುವನ್ನು ಹೊಂದಿದ ಮೇಲೆ ಅವನ ದೇಹವನ್ನಂದ್ರೆ ಅವನ ಅಪ್ರಾಕೃತ ದೇಹವನ್ನು ಆಶ್ರಯ ಮಾಡಿಕೊಂಡು ಆನಂದಾದಿ ಗುಣಗಳಲ್ಲಿ ತಾರತಮ್ಯ ಉಳ್ಳವರಾಗಿ ಇರ್ತಾರೆ ಅಂತೇಳಿ ಹೇಳಿ ತಾರತಮ್ಯೇನ ತಿಷ್ಟಂತಿ ಗುಣೈಹಿ ಆನಂದಪೂರ್ವಕೈಹಿ ಆನಂದಾದಿ ಗುಣಗಳಲ್ಲಿ ತಾರತಮ್ಯವನ್ನು ಉಳ್ಳವರಾಗಿ ಇರ್ತಾರೆ. ಹಾಗೆ ಆ ತಾರತಮ್ಯ ಅಂದ್ರೆ ಈಗ ಅಲ್ಲಿ ಹೇಳ್ತಾ ಇದ್ದಾರೆ ಭೂಪಾಹ ಭೂಮಿಯನ್ನು ಪಾಲಿಸುವರು ಅಂದ್ರೆ ರಾಜರು, ಅದಾದ ಮೇಲೆ ಮನುಷ್ಯ ಗಂಧರ್ವಾಹ ಅಂದ್ರೆ ಗಂಧರ್ವರಲ್ಲಿ ದೇವಗಂಧರ್ವರು ಮನುಷ್ಯ ಗಂಧರ್ವರು ಅಂತ ಎರಡು ವಿಧವಾದ ಗಂಧರ್ವರು. ಈ ಮನುಷ್ಯ ಗಂಧರ್ವರು ಇವರು ಚಕ್ರವರ್ತಿಗಳಕ್ಕಿಂತ ಒಂದು ಸ್ಟೆಪ್ ಮೇಲೆ ಇರುವಂತಹವರು. ರಾಜರು ಅವರ ಮೇಲೆ ಮನುಷ್ಯ ಗಂಧರ್ವರು, ಅವರಕ್ಕಿಂತಲೂ ಮೇಲೆ ದೇವತೆಗಳು, ಅವರಕ್ಕಿಂತಲೂ ಮೇಲೆ ಪಿತರಗಳು, ಈ ವಿಧವಾಗಿ ಆಜಾನೇಯಗಳು, ಕರ್ಮ ದೇವತೆಗಳು, ತತ್ವ ದೇವತೆಗಳು, ಅದರಲ್ಲಿ ಪುರಂದರ ಅಂದ್ರೆ ಪುರಂದರ ಅಂತ ಕರೆಯಲ್ಪಡುವಂತಹ ದೇವೇಂದ್ರ, ಅದಾದ ಮೇಲೆ ಶಿವ ರುದ್ರದೇವರು, ಅದಾದ ಮೇಲೆ ವಿರಿಂಚಿ ಬ್ರಹ್ಮದೇವರು, ಈ ವಿಧವಾಗಿ ಕ್ರಮಾತ್ ಶತಗುಣ ಉತ್ತರ ಅಂದ್ರೆ ಒಂದು ಕ್ಯಾಟಗರಿಕ್ಕಿಂತಲೂ ಇನ್ನೊಂದು ಕ್ಯಾಟಗರಿ 100 times more. 100 ಅನ್ನೋದು ಇಲ್ಲಿ ಸಿಂಬಾಲಿಕ್ ನಂಬರ್, 100 ಮೀನ್ಸ್ ಮೆನಿ, ಒಂದು ದೊಡ್ಡ ಸಂಖ್ಯೆ. ಸೊ ಒಂದು ಅತ್ಯಧಿಕವಾದ ಒಂದು ಸಂಖ್ಯೆ, ಡಸಂಟ್ ಮೀನ್ ಜಸ್ಟ್ 100 times ಅಂತಲ್ಲ, ಸೆವರಲ್ ಟೈಮ್ಸ್ ಹೈಯರ್. ಈ ವಿಧವಾಗಿ ಒಬ್ಬರಿಗಿಂತಲೂ ಒಬ್ಬರು ಸೆವರಲ್ ಟೈಮ್ಸ್ ಹೈಯರ್ ಆನಂದವನ್ನು ಪಡೆಯುತ್ತಾ ಇರ್ತಾರೆ, ಫ್ರಮ್ ಒನ್ ಕ್ಯಾಟಗರಿ ಟು ಅನದರ್ ಕ್ಯಾಟಗರಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವರಿಗಂತೆ ಬೇರೆಯಾದಂತಹ ಮನುಷ್ಯರು, ಇಲ್ಲಿ ಹೇಳಿದ ಕ್ಯಾಟಗರಿ ಏನು ಮನುಷ್ಯೋತ್ತಮರನ್ನು ಹೇಳಿಲ್ಲ, ರಾಜರಿಂದ ಹೇಳಿದ್ದಾರೆ. ಈ ಮನುಷ್ಯೋತ್ತಮರಂದ್ರೆ ಮೋಕ್ಷ ಯೋಗ್ಯರಾದ ಮನುಷ್ಯರು ಯಾರಿರ್ತಾರೋ ಅವರೆಲ್ಲರೂ ಕೂಡ ಈ ಚಕ್ರವರ್ತಿಗಳಂದ್ರೆ ಜನಕಾದಿ ಚಕ್ರವರ್ತಿಗಳಿಗಿಂತಲೂ 100 times ಕಡಿಮೆ ಆನಂದ ಅವರಿಗೆ ಸಿಗತ್ತೆ ಅನ್ನೋದು ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಹೇಳಿದ ಮೇಲೆ ಮೋಕ್ಷದಲ್ಲಿಯೂ ಕೂಡ ಹೇಗಿರುತ್ತೆ, ನ ಸಮೋ ಬ್ರಹ್ಮಣ, ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ, ಚತುರ್ಮುಖ ಬ್ರಹ್ಮರಿಗೆ ಯಾರು ಸಮರಲ್ಲ ಅಂದ್ರೆ ಮಿಕ್ಕವರು ಚತುರ್ಮುಖ ಬ್ರಹ್ಮಕ್ಕಿಂತಲೂ ಕಳೆಗೆ ಇರುವವರು ಯಾರೂ ಕೂಡ ಚತುರ್ಮುಖ ಬ್ರಹ್ಮನಿಗೆ ಸಮಾನರಲ್ಲ. ಚತುರ್ಮುಖ ಬ್ರಹ್ಮ ಅಲ್ಲಿ ಉತ್ಕೃಷ್ಟನಾಗಿದ್ದಾನೆ. ಆ ಚತುರ್ಮುಖ ಬ್ರಹ್ಮಕ್ಕಿಂತಲೂ ಎಷ್ಟೋ ಸಹಸ್ರ ಗುಣಿತ ಶ್ರೀಹಿ, ಲಕ್ಷ್ಮೀದೇವಿ 1000 times ಜಾಸ್ತಿ ಆನಂದವನ್ನು, ಜಾಸ್ತಿ ಗುಣಗಳನ್ನು ಎಲ್ಲವನ್ನು ಹೊಂದಿ ಬಹಳ ಉತ್ಕೃಷ್ಟಳಾಗಿರ್ತಾಳೆ ಲಕ್ಷ್ಮೀದೇವಿ. ಚತುರ್ಮುಖ ಬ್ರಹ್ಮಕ್ಕಿಂತಲೂ ಎಷ್ಟೋ ಗುಣಗಳಿಂದ ಅಧಿಕವಾಗಿರ್ತಾಳೆ. ತತಃ ಪರಮೋಹರಿ, ಅದಕ್ಕಿಂತಲೂ ಆ ಲಕ್ಷ್ಮೀದೇವಿಕ್ಕಿಂತಲೂ ಪರಮೋತ್ಕೃಷ್ಟನಾದ ಹರಿಯು ಅನಂತ ಗುಣಿತತ್ವೇನ, ಅನಂತ ಗುಣಗಳಿಂದ ತಾನು ಅಧಿಕನಾಗಿರ್ತಾನೆ. ಆದರೆ ಆ ಪರಮಾತ್ಮನಿಗೆ ತತ್ ಸಮಃ ಪರಮೋಪಿ ನ, ಆ ಪರಮಾತ್ಮನಿಗೆ ಸಮರಾಗಿ ಅವನಿಗಿಂತಲೂ ಜಾಸ್ತಿಯಾಗಿ ಯಾರು ಇಲ್ಲ. ಪರಮಾತ್ಮನಿಗೆ ಸಮರಿ ಇಲ್ಲ ಅಂತ ಹೇಳಿದ ಮೇಲೆ ಆನಂದ ಸ್ವಾಮಿ ಎಲ್ಲಿಂದರಿ ಬಂತು? ಆನಂದ ಸಾಮ್ಯವೂ ಇಲ್ಲ, ಪರಮಾತ್ಮನಿದ್ದ ಜೊತೆಯಲ್ಲಿ ಐಕ್ಯವೂ ಇಲ್ಲ, ಪರಮಾತ್ಮನೇ ತಾವಾಗುವುದೂ ಇಲ್ಲ, ಇವು ಯಾವುದೂ ಕೂಡ ಮೋಕ್ಷದಲ್ಲಿ ಸಾಧ್ಯವಾಗುವುದಿಲ್ಲ ಅನ್ನುವುದು ನಮಗೆ ಸ್ಪಷ್ಟವಾಗತ್ತೆ. ಅಷ್ಟೇ ಆದಮೇಲೆ ಇನ್ನೂ ಹೇಳ್ತಾ ಇದ್ದಾರೆ, ತಾರತಮ್ಯದ ಒಂದು ಪ್ರಮಾಣಕ್ಕೆ ಇನ್ನೊಂದು ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಅಕ್ಷಣ್ವಂತಹ ಕರ್ಣವಂತಹ ಸಖಾಯೋ ಮನೋಜವೇಶು ಅಸಮಾ ಬಭೂಹು ಅಂತೇಳಿ. ಅಂದ್ರೆ ಏನು, ಅಕ್ಷಣ್ವಂತಹ, ಅಕ್ಷ ಅಂದ್ರೆ ಕಣ್ಣುಗಳು, ಅಕ್ಷಣ್ವಂತಹ ಅಂದ್ರೆ ಕಣ್ಣು, ಆಮೇಲೆ ಕರ್ಣವಂತಹ ಅಂದ್ರೆ ಕಿವಿಗಳು, ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳ ಪ್ರಯೋಜನವನ್ನು ಸಂಪೂರ್ಣವಾಗಿ ಪಡೆದಿದ್ದಾರೆ. ಅಂದ್ರೆ ನಾವು ಕಣ್ಣಿಂದ ನೋಡಿದರೆ ನಮಗೆ ಏನೇನು ನೋಡ್ಲಿಕ್ಕೆ ಸಾಧ್ಯವಾಗುತ್ತೋ ಅದಕ್ಕಿಂತಲೂ ಎಷ್ಟೋ ಜಾಸ್ತಿ ಅವರು ಸ್ವರೂಪದ ಕಣ್ಣಿಂದ ನೋಡ್ತಾರೆ, ಸ್ವರೂಪದ ಕಿವಿಯಿಂದ. ನಾವು ಕಿವಿಯಿಂದ ಕೇಳೋದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಸ್ವರೂಪದ ಕಿವಿಯಿಂದ ಅವರು ಕೇಳ್ತಾ ಇರ್ತಾರೆ. ಈ ವಿಧವಾಗಿ ಕಣ್ಣು ಕಿವಿಗಳಿಂದ ತಾವು ಪೂರ್ಣ ಆನಂದವನ್ನು ಪಡೆದು, ತಮಗೆ ಪೂರ್ಣವಾದ ಆನಂದವನ್ನು ಪಡೆದು ಅವರು ಮನೋಜವೇಶು ಅಸಮಾಭವ, ಜ್ಞಾನದಲ್ಲಿ ಆಗಲಿ ಮನಸ್ಸಿನಲ್ಲಿ ಆಗಲಿ ಎಲ್ಲಾ ಕೆಪಾಸಿಟೀಸ್ನಲ್ಲಾಗಲಿ ಆನಂದದಲ್ಲಾಗಲಿ ಎಲ್ಲದರಲ್ಲಿಯೂ ಕೂಡ ಅಸಮಾಭವ, ಸಮರಲ್ಲ ಅವರು, ಅಸಮರು ಅಂದ್ರೆ ಸಮ ಅಂದ್ರೆ ಈಕ್ವಲ್ಸ್, ಅಸಮ ಅಂದ್ರೆ ಅನ್ಈಕ್ವಲ್ಸ್, ನಾನ್ ಈಕ್ವಲ್ಸ್, ನಾನ್ ಈಕ್ವಲ್ಸ್ ಅಂದ್ರೆ ತಾರತಮ್ಯ ಉಳ್ಳವರಾಗಿದ್ದಾರೆ. ಅಸಮಾಭವ ಅಂದ್ರೆ ತಾರತಮ್ಯ ಪೂರ್ಣವಾಗಿ ತಾರತಮ್ಯ ಯುಕ್ತರಾಗಿದ್ದಾರೆ ಅನ್ನೋದು ಹೇಳಿದವರ ಮೂಲಕವಾಗಿ ಮೋಕ್ಷದಲ್ಲಿಯೂ ಕೂಡ ಮುಕ್ತರಿಗೆ ತಾರತಮ್ಯವಿದೆ ಅನ್ನುವ ಪ್ರಮಾಣ ಇಲ್ಲಿ ಸಿದ್ಧವಾಗುತ್ತೆ. ಅಷ್ಟೇ ಅಲ್ಲದೆ ಕಾಮಸ್ಯ ಯತ್ರಾಪ್ತಾಹ ಕಾಮಾಹ ತತ್ರ ಮಾಮೃತಂ ಕೃಧಿ ಇತ್ಯಾದಿ ಮೋಕ್ಷಾನಂತರಮಪಿ ಭೇದವಚನೇಭ್ಯಃ. ಮೋಕ್ಷಕ್ಕೆ ಹೋದ ಜೀವರಾಶಿಗಳು ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾರಂತೆ. ಏನು ಅಂದ್ರೆ, ಯತ್ರ ಆಪ್ತಾಹ ಕಾಮಾಹ ತತ್ರ ಮಾ ಅಮೃತಂ ಕೃಧಿ, ನನ್ನನ್ನು ನೀನು ಉದ್ಧಾರ ಮಾಡಪ್ಪ, ನಮಗೆ ಎಲ್ಲ ಅಭೀಷ್ಟಗಳನ್ನು ಪೂರೈಸಪ್ಪ ಅಂಥೇಳಿ, ನನಗೆ ಮುಕ್ತಿಯನ್ನು ದಯಪಾಲಿಸು, ನನಗೆ ನನ್ನ ಇಚ್ಛೆಗಳನ್ನು ಪೂರೈಸು ಅಂಥೇಳಿ ಮೋಕ್ಷದಲ್ಲಿ ಕೂಡ ಜೀವರಾಶಿಗಳು, ಮುಕ್ತ ಜೀವರಾಶಿಗಳು ಪರಮಾತ್ಮನನ್ನು ನಿತ್ಯವೂ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ. ಈ ಕಾರಣದಿಂದ ಮೋಕ್ಷದಲ್ಲಿ ಭೇದವಚನವನ್ನೇ ಹೇಳಿದ್ದ ಸೋ ಶ್ರುತಿ ಸ್ಮೃತಿಗಳೆಲ್ಲವೂ ಕೂಡ ಜೀವಾತ್ಮಗೆ ಪರಮಾತ್ಮಗೆ ಇಲ್ಲಿ ಸಂಸಾರದಲ್ಲಿ ಮಾತ್ರವೇ ಅಲ್ಲ ಮೋಕ್ಷದಲ್ಲಿಯೂ ಕೂಡ ಭೇದವನ್ನು ತಾರತಮ್ಯವನ್ನು ಎಲ್ಲೆಷ್ಟು ಹೇಳಿದಂತಹ ವಚನಗಳು ಅನೇಕ ವಚನಗಳಿದೆ. ಇಷ್ಟು ಇರುವಾಗ ನಾವು ಅಭೇದವನ್ನು ಹೇಳುವಂತವರ ಮಾತುಗಳನ್ನು ಎಷ್ಟು ಒಂದು ತಪ್ಪಿಂದ ಕೂಡಿಕೊಂಡಿದೆ ಅನ್ನೋದು ತಿಳ್ಕೋಬೇಕು ನಾವು. ಸೊ ಅದನ್ನು ತಿಳ್ಕೊಂಡು ನಾವು ಪರಮಾತ್ಮನಿಗಿರುವ ಆ ಭೇದವನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೋಬೇಕು ಅನ್ನುವುದನ್ನು ಆಚಾರ್ಯರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ನಮಗೊಂದು ಸಂದೇಹ ಬರುತ್ತೆ, ನೀವು ಇಷ್ಟು ಒಂದು ಭೇದ ವಾಕ್ಯಗಳು ಹೇಳಿದ್ದೀರಾ ಜೀವನಿಗೆ ಪರಮಾತ್ಮನಿಗೆ ಮೋಕ್ಷದಲ್ಲಿ ಭೇದ ಇದೆ ಸಂಸಾರದಲ್ಲಿ ಭೇದ ಅಂತ ಅನೇಕ ಪ್ರಮಾಣಗಳನ್ನು ಹೇಳಿದ್ದೀರಾ. ಆದರೆ ನಮಗೆ ಕೆಲವು ಪ್ರಮಾಣಗಳು ಅದರವೇ ಆಸು ಸಿಗುತ್ತೆ. ಅಂದ್ರೆ ಏನು, ಮೇಲ್ನೋಟಕ್ಕೆ ಈಗ ಅದ್ವೈತಿಗಳು ಕೆಲವು ಪ್ರಮಾಣಗಳನ್ನು ತಗೊಂಡು ನೋಡ್ರಿ ನೀವು ಇದು ಹೇಳ್ತೀರಾ, ನಾವು ಜೀವಾತ್ಮಗೆ ಪರಮಾತ್ಮಗೆ ಅಭೇದವನ್ನು ಹೇಳುವ ಪ್ರಮಾಣ ನಾವು ಹೇಳ್ತೀವಿ, ನೀವು ಕೇಳ್ರಿ ಅಂಥೇಳಿ ಬೇರೆ ಮತದವರು, ಅದ್ವೈತ ಮತದವರು ಅದ್ವೈತ ಪರವಾದ ವಾಕ್ಯಗಳನ್ನು ಅಂದ್ರೆ ಅದ್ವೈತ ಪರವಾದ ಅರ್ಥಗಳನ್ನು ಮೇಲ್ನೋಟಕ್ಕೆ ತಿಳಿಸುವಂತಹ ವಾಕ್ಯಗಳನ್ನು ನಮ್ಗೆ ಹೇಳ್ತಾ ಇದ್ದಾರೆ. ಆ ವಾಕ್ಯಗಳನ್ನು ಕೂಡ ಆಚಾರ್ಯರು ತಗೊಂಡು ಅದಕ್ಕೆ ಸರಿಯಾದ ಅರ್ಥವನ್ನು ಮಾಡ್ತಾರೆ. ಅದು ಏನಂತ ನೋಡೋಣ. ಇಲ್ಲಿ ತಾತ್ಪರ್ಯದಲ್ಲಿ ಹೇಳ್ತಾರೆ ಆಚಾರ್ಯರು, ಇದು ಅದ್ವೈತಿಗಳು ಹೇಳುವಂತಹ ಕೆಲವು ವಾಕ್ಯಗಳು ಏನು ಅಂತ ನೋಡೋಣ. ನಚ ಯತ್ರ ತು ಅಸ್ಯ ಸರ್ವಂ ಆತ್ಮಏವ ಅಭೂತ್ ತತ್ ಕೇನ ಕಂ ಪಶ್ಯೇತ್ ಅಂತ. ಅಂದ್ರೆ ಏನು, ನಚ ಯತ್ರ ತು ಅಸ್ಯ ಸರ್ವಂ ಆತ್ಮಏವ ಅಭೂತ್, ಅಂದ್ರೆ ಯಾವ ಮೋಕ್ಷಾವಸ್ಥೆಯಲ್ಲಿ ಆದರೆ ಎಲ್ಲವೂ ಆತ್ಮಸ್ವರೂಪವೇ ಆಗಿದೆ, ಎವ್ರಿಥಿಂಗ್ ಬಿಕಮ್ಸ್ ಆತ್ಮ. ಯತ್ರ ತು ಅಸ್ಯ ಸರ್ವಂ ಆತ್ಮಏವ ಅಭೂತ್, ಎಲ್ಲವೂ ಆತ್ಮ ಆಗಿಬಿಟ್ಟದೆ, ಎವ್ರಿಥಿಂಗ್ ಬಿಕಮ್ಸ್ ಆತ್ಮ. ಅದಕ್ಕೆ ತತ್ ಆ ಕಾರಣದಿಂದ ಕೇನ ಕಂ ಪಶ್ಯೇತು, ಯಾರು ಯಾರನ್ನು ನೋಡ್ತಾರೆ, ಒನ್ ಪರ್ಸನ್ ವೋಂಟ್ ಸಿ ಅನದರ್ ಪರ್ಸನ್, ವೇರ್ ಇಸ್ ದ ಕ್ವಶನ್ ಆಫ್ ಒನ್ ಸೀಯಿಂಗ್ ಅನದರ್ ಪರ್ಸನ್, ಇಫ್ ಎವ್ರಿಥಿಂಗ್ ಬಿಕಮ್ಸ್ ಆತ್ಮ ದರ್ ಇಸ್ ನೋ ಕ್ವಶನ್ ಆಫ್ ಒನ್ ಸೀಯಿಂಗ್ ಅನದರ್ ಅನ್ನೋದು ಒಂದು, ಇದು ಇಂತಹ ಅರ್ಥ ಸರಿಯಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಕೂಡ ನಚ ಯತ್ರ ಅಸ್ಯ ಸರ್ವಮೇವ ಆತ್ಮವು ತತ್ಕೇನ ಕಂ ಪಶ್ಯೇತು ಇವೆಲ್ಲ ಹೇಳಿಬಿಟ್ಟು ಇವೆಲ್ಲವೂ ಕೂಡ ಇತ್ಯಾದಿ ಶ್ರುತಿ ವಿರೋಧ, ನಚ ಶ್ರುತಿ ವಿರೋಧ, ನಮಗೆ ಶ್ರುತಿ ವಿರೋಧ ಇಲ್ಲ ಅಂದ್ರೆ ಮುಂಚೆ ಹೇಳಿದ ವಾಕ್ಯಗಳು ಯಾವುದು ಕೂಡ ಈ ಶ್ರುತಿ ವಾಕ್ಯಗಳಿಗೆ ವಿರೋಧವನ್ನು ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕೊಡುವುದಿಲ್ಲ ಅಂದ್ರೆ ಇದಕ್ಕೆ ಬೇರೆ ಅರ್ಥ, ಇದು ಸರಿಯಾದ ಅರ್ಥ ಅಲ್ಲ. ಅಂದ್ರೆ ಅದ್ವೈತಿಗಳು ಮಾಡುವಂತಹ ಅರ್ಥ ಸರಿಯಾದ ಅರ್ಥ ಅಲ್ಲ. ಎಲ್ಲವೂ ಆತ್ಮವೇ ಆಗಿಬಿಟ್ಟರೆ ಯಾರು ಯಾರನ್ನು ನೋಡ್ತಾರೆ, ಯಾರು ಯಾರನ್ನು ನೋಡುವುದು ಆಗೋದಿಲ್ಲ ಅಂದ್ರೆ ಒಂದೇ ಮೋಕ್ಷದಲ್ಲಿ ದೇರ್ ಇಸ್ ಓನ್ಲಿ ಒನ್ ಜೀವ, ಒನ್ ಎಂಟಿಟಿ ದಟ್ ಎಕ್ಸಿಸ್ಟ್ ಇನ್ ಮೋಕ್ಷ, ದಟ್ ಒನ್ ಎಂಟಿಟಿ it doesn't see some other entity. There is no question of one jiva seeing another jiva, because in moksha there is only one paramatma ambo obbane irtane moksha dalli, bere yaru irodilla. Ella jiva kuda paramatmane aagibidtare, atma eva bhut paramatmane aagibidtare annu arthavannu madidre adu artha artha allave alla, that is not the right meaning annodannu namage adu hage annodu munche heltare. We'll go first of all ಈ ಅದ್ವೈತ ಪರವಾದ ಒಂದು ಮೂರ್ ನಾಲ್ಕು ವಾಕ್ಯಗಳನ್ನು ನೋಡಿಬಿಟ್ಟು ಅದಕ್ಕೆ ಆಚಾರ್ಯರು ಕೊಡುವಂತಹ ಅರ್ಥವನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಈ ಅದ್ವೈತ ಪರವಾದ ವಾಕ್ಯಗಳು ಏನೇನು ಅಂತ ವಿಲ್ ಜಸ್ಟ್ ಸೀ ದೆಮ್ ಇವತ್ತಿನ ದಿನ ಅದನ್ನು ನೋಡೋಣ. ಯದ್ವೈತತ್ ನ ಪಶ್ಯತಿ ಪಶ್ಯನ್ ವೈತನ್ ನ ಪಶ್ಯತಿ ನಹಿ ದ್ರಷ್ಟು ದೃಷ್ಟೇ ವಿಪರಿಲೋಪೋ ವಿದ್ಯತೆ ಅವಿನಾಶಿತ್ವಾತ್ ನತು ತದ್ವಿತೀಯಮಸ್ತಿ ತತೋ ಅನ್ಯದ್ ವಿಭಕ್ತಂ ಯತ್ ಪಶ್ಯೇತ್ ಅಂತೇಳಿ. ಅಂದ್ರೆ ಏನು ಇದಕ್ಕೆ ಅರ್ಥ ಏನಂದ್ರೆ, ಗಾಢ ನಿದ್ರೆಯಲ್ಲಿದ್ದವನು ಕೂಡ ಯಾವುದನ್ನು ನೋಡಿಲ್ಲ ಅಂದ್ರೆ, ಯದ್ವೈ ತದ್ ನ ಪಶ್ಯತಿ ಪಶ್ಯನ್ ವೈ ತನ್ನ ಪಶ್ಯತಿ, ಯಾರೂ ಕೂಡ ಯಾವುದನ್ನು ನೋಡೋದಿಲ್ಲ. ದೇರ್ ಇಸ್ ನಥಿಂಗ್ ಎಲ್ಸ್ ಟು ಸಿ, ಎವ್ರಿಥಿಂಗ್ ಇಸ್ ಹಿಮ್ಸೆಲ್ಫ್, ಪ್ರತಿಯೊಂದು ತಾನೇ ಆಗಿದ್ದಾನೆ, ಬೇರೆ ನೋಡ್ಲಕ್ಕೆ ಯಾವುದೂ ಇಲ್ಲ. ನಹಿ ದ್ರಷ್ಟು ದೃಷ್ಟಿಹೇ ವಿಪರಿಲೋಪೋ ವಿದ್ಯತೆ, ಅಂದರೆ ನೋಡುವವನ ಸ್ವರೂಪ ಲೋಪ ಜ್ಞಾನಕ್ಕೆ ಲೋಪ ಬರೋದಿಲ್ಲ. ದ್ರಷ್ಟು ಅಂದ್ರೆ ನೋಡುವ ಅವನು, ಯಾರಾದ್ರೆ ನೋಡ್ತಾ ಇದ್ದಾನೋ ಅವನ ದೃಷ್ಟಿಗೆ ವಿಪರಿಲೋಪೋ ನ ವಿದ್ಯತೆ. ಅಂದ್ರೆ ವಿಪರಿಲೋಪ ಅಂದ್ರೆ ಏನು, ಅವನಿಗೆ ವಿಪರಿಲೋಪ ಅಂದ್ರೆ ಲೋಪ ಬರೋದು, ಲೋಪ ಮೀನ್ಸ್ ಡೆಫಿಷಿಯನ್ಸಿ. ವಿಪರಿಲೋಪ ಅಂದ್ರೆ ದೇರ್ ಇಸ್ ನೋ ಡೆಫಿಷಿಯನ್ಸಿ, ಅಂದ್ರೆ ಏನು, ಅವನು ತನ್ನನ್ನು ತಾನೇ ನೋಡ್ತಾ ಇರ್ತಾನೆ, ಕೋಸ ಬೇರೆಯವುದನ್ನು ನೋಡೋ ಎಂಬ ಒಂದು ಪ್ರಸಕ್ತಿಯೇ ಬರೋದಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಅವಿನಾಶಿತ್ವಾತ್ ನತು ತದ್ವಿತೀಯಮಸ್ತಿ, ಅವಿನಾಶಿ ಅಂದ್ರೆ ಈ ಪರಮಾತ್ಮ ಜೀವ ಪರಮಾತ್ಮ ಆಗಿಬಿಡ್ತಾನೆ, ಆ ಅವಿನಾಶಿತ್ವವನ್ನು ಪಡೆಯುವುದರ ಮೂಲಕವಾಗಿ ನತು ತದ್ವಿತೀಯಮಸ್ತಿ, ಎರಡನೇ ವಸ್ತುವೇ ಇಲ್ಲ. ದೇರ್ ಇಸ್ ಓನ್ಲಿ ಒನ್ ಎಂಟಿಟಿ ದೇರ್, ದೇರ್ ಇಸ್ ನೋ ಕ್ವಶನ್ ಆಫ್ ಎ ಸೆಕೆಂಡ್ ಎಂಟಿಟಿ ಎಕ್ಸಿಸ್ಟಿಂಗ್ ಇನ್ ಮೋಕ್ಷ. ತಥೋ ಅನ್ಯದ್ ವಿಭಕ್ತಂ ಯತ್ ಪಶ್ಯೇತ್, ಯಾರಾದ್ರೆ ಅಲ್ಲಿ ಬೇರೆದನ್ನು ನೋಡ್ತಾರೋ ಅದು ಸಾಧ್ಯವೇ ಇಲ್ಲ. ಅನ್ಯದ್ ವಿಭಕ್ತಂ, ವಿಭಕ್ತಂ ಅಂದ್ರೆ ಬೇರೆಯಾಗಿ, ಬೇರೆಯಾಗಿ ಅನ್ಯತ್ ಇನ್ನೊಂದನ್ನು ನೋಡೋದು ಸಾಧ್ಯವೇ ಆಗೋದಿಲ್ಲ ಮೋಕ್ಷದಲ್ಲಿ ಅಂತೇಳಿ ಹೇಳ್ತಾರೆ. ಅದಾದ ಮೇಲೆ ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ, ಯಾರಾದರೆ ಪರಮೋತ್ಕೃಷ್ಟನಾದ ಆ ಬ್ರಹ್ಮನನ್ನು ಪರಮಾತ್ಮನನ್ನು ತಿಳಿಯುತ್ತಾರೋ ಅವನು ಬ್ರಹ್ಮ ಏವ ಭವತಿ, ಅವನೇ ಬ್ರಹ್ಮ ಆಗಿಬಿಡ್ತಾನೆ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಶ್ರುತಿ ವಿರೋಧ ನ. ತತ್ವಮಸಿ ನೀನೇ ಪರಮಾತ್ಮನಾಗಿದ್ದಿ, ಅಹಂ ಬ್ರಹ್ಮಾಸ್ಮಿ ನಾನೇ ಪರಮಾತ್ಮನಾಗಿದ್ದೀನಿ, ಈ ವಿಧವಾದಿ ಮೇಲ್ನೋಟಿಗೆ ಅರ್ಥವನ್ನು ಕೊಡುವಂತಹ ಈ ತಪ್ಪು ಅರ್ಥಗಳನ್ನು ನಮಗೆ ತಿಳಿಸುವಂತಹ ಈ ವ್ಯಾಖ್ಯಾನಗಳನ್ನು ನಾವು ತಗೋಬಾರದು. ಈ ಶ್ರುತಿಯಲ್ಲಿ ಬರುವ ಈ ಶಬ್ದಗಳು ನಮಗೆ ಆ ಮೇಲ್ನೋಟದ ಅರ್ಥಗಳನ್ನು ಕೊಡುವುದಿಲ್ಲ. ಅದಕ್ಕೆ ಸರಿಯಾದ ಅಂತರಾರ್ಥ ಕಾಂಟೆಕ್ಚುವಲ್ ಆಗಿ ನೋಡಿದರೆ, ಬೇರೆ ಪ್ರಮಾಣಗಳಿಂದಲೂ ನೋಡಿದರೆ ನಮಗೆ ತೋರುವ ಅದರಲ್ಲಿ ನಿಜವಾಗಿರುವ ಅರ್ಥ ಬೇರೆ, ಮೇಲ್ನೋಟಕ್ಕೆ ತೋರುವ ಅರ್ಥ ಸರಿಯಾದ ಅರ್ಥವಲ್ಲ ಅನ್ನೋದು ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಅದನ್ನು ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಕೃಷ್ಣಾರ್ಪಣಮಸ್ತು. ಕಾಯನ ವಾಚಾ ಮನಸ್ಸಿನ ಪ್ರತ್ಯಾತ್ಮನಾವ ಅನುಸರಿಸುವ.